ಅವರಿಂದ ಪ್ರೇರಿತರಾದಂತಹ ಕಸವ ಪ್ರಜಾಪತಿಗಳು ಯಶೋಧಿ ತಮ್ಮವರು ಹೇಳಿದಂತೆ ಸ್ವದುಹಿತ್ರು ತನ್ನ ಹೆಣ್ಣು ಮಕ್ಕಳನ್ನ ವಿಶ್ವಸೃಜಾಂಪತಿ ಪ್ರಾದಾ ಧಾರೆಯರು ವಿಶ್ವಸೃಜಾಂ ಪ್ರಾದಾ ವಿಶ್ವಸೃಜ ಯಾರು ಪ್ರಜಾಪತಿಗಳಾಗ್ತಕ್ಕಂಥವರು ಮರೀಚಿ ಮೊದಲಾದವರೆಲ್ಲ ಅವರಿಗೆಲ್ಲ ಧಾರೆಯರಿದರು ಅಂತ ಮರೀಚೆಯೇ ಕಲಾಂ ಪ್ರಾದಾತ್ ಅನಸೂಯಾಮಧಾತ್ರಯೇ ಶ್ರದ್ಧಾಮಂಗಿರಸೇ ಅಯಚ್ಛತ್ ಕುಲಸ್ಯಾಯಹ ವಿರ್ಭುವಂ ಕುಲಹಾಯ ಗತಿಂ ಯುಕ್ತಾಂ ರಥವೇ ಚಕ್ರಿಯಾಂ ಸತೀಂ ಖ್ಯಾತಿಂಚ ಭೃಗವೇ ಯಚ್ಛತ್ ವಸಿಷ್ಠಾಯಾಪ್ಯರುಂಧತೀಂ ಅಥರ್ವಣೇ ಅದಾತ್ ಶಾಂತಿಂ ಯಯಾ ಯಜ್ಞೋ ವಿತನ್ಯತೆ ವಿಪ್ರಷಭಾನ್ ಕೃತೋ ದ್ವಾಹಾನ್ ಸದಾರಾನ್ ಸಮಲಾಲಯತ್. ಈಗ ಒಂಬತ್ತು ಮಕ್ಕಳ ಹೆಸರು ಹೇಳಿದ್ದೆ ಅಲ್ಲಿ, ಒಂಬತ್ತು ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅಷ್ಟೇ ಹೇಳಿದ್ರು. ಈಗ ಅವ್ರು ಯಾರು ಮತ್ತೆ ಯಾರ್ಯಾರಿಗೆ ಕೊಟ್ಟರು ಅದನ್ನು ಹೇಳ್ತಾ ಒಟ್ಟಿಗೆ ಹೇಳ್ಬಿಡ್ತಾರೆ ಅನುಕೂಲ. ಮರೀಚೆಯೇ ಕಲಾಂ ಪ್ರಾದಾತ್, ಮರೀಚಿ ಮುನಿಗಳಿಗೆ ಕಲಾ ಅಂತ ಮಗಳ ಹೆಸರು, ಕಲಾ ಎಂಬ ಮಗಳನ್ನ ಕೊಟ್ಟರು. ಅನಸೂಯಾ ಮಥ ಅತ್ರಯೇ, ಅನಂತರ ಅತ್ರಿ ಮುನಿಗಳಿಗೆ ಅನಸೂಯನ್ನು ಕೊಟ್ಟು ಮಾಡಿದರು. ಶ್ರದ್ಧಾ ಮಂಗಿರಸೆ, ಅಂಗಿರಸ್ ಮುನಿಗಳಿಗೆ ಶ್ರದ್ಧಾ ಅಂಬಳನ್ನು ಕೊಟ್ಟರು. ಕುಲಸ್ಥಾಯ ಹವಿರ್ಭುವಂ, ಕುಲಸ್ಥರಿಗೆ ಹವಿರ್ಭುವಂ, ಹವಿರ್ಭೂ ಅಂತ ಅವಳ ಹೆಸರು, ಹವಿರ್ಭುವಂ ಅಯಚ್ಛತ್. ಕುಲಹಾಯ ಗತಿಂ ಯುಕ್ತಾಂ, ಗತಿ ಅಂತ ಇನ್ನೊಬ್ಬ ಮಗಳ ಹೆಸರು, ಕುಲಹರಿ ಕೊಟ್ಟು ಮದುವೆ ಮಾಡಿದರು. ಕ್ರತವೇಚ ಕ್ರಿಯಾಂ ಸತೀಂ, ಕ್ರಿಯಾಂ ಅಂತಕ್ಕಂಥವಳು ಕ್ರತವಿ ಕೊಟ್ಟು ಮದುವೆ ಮಾಡಿದರು. ಸತೀಂ ಅಂದರೆ ಪತಿವ್ರತೀಂ ಅಂತ. ಖ್ಯಾತಿಂಚ ಭೃಗವೇ ಅಯಚ್ಛತ್, ಭೃಗುಮುನಿಗಳಿಗೆ ಖ್ಯಾತಿಯನ್ನು ನೋಡಿಕೊಟ್ಟು ಮದುವೆ ಮಾಡಿದರು. ವಸಿಷ್ಠಾಯಾಪಿ ಅರುಂಧತಿ, ವಸಿಷ್ಠ ಮುನಿಗಳು ಅರುಂಧತಿಯನ್ನು ಕೊಟ್ಟು ಮದುವೆ ಮಾಡಿದರು. ವಿಪ್ರ ಅಥರ್ವಣೆ ಅದಾತ್ ಶಾಂತಿಂ, ಶಾಂತಿಯನ್ನು ನೋಡಿ ಅಥರ್ವಣ ಮುನಿಗಳಿಗೆ ಕೊಟ್ಟರು. ಕೊಟ್ಟು ಎಷ್ಟಾಯ್ತು ಅಲ್ಲಿಗೆ, ಯಯಾ ಯಜ್ಞೋ ವಿತನ್ಯತೆ, ಅವಳಿಂದ ವಿಶೇಷವಾಗಿ ಯಜ್ಞ ಕಾರ್ಯ ನಡೆಯಿತು ಅಂತ ಹೇಳಿದರು. ಈ ರೀತಿಯಾಗಿ ಒಂಬತ್ತು ಹೆಣ್ಮಕ್ಕಳನ್ನು ಕೂಡ ಒಂಬತ್ತು ಬ್ರಹ್ಮದೇವರ ಮಕ್ಕಳಿಗೆ ಕೊಟ್ಟರು. ಅವರೆಲ್ಲ ಪ್ರಜಾಪತಿಗಳಾಗತಕ್ಕಂಥವರು. ವಿಪ್ರಷಭಾನ್ ಕೃತೋ ದ್ವಾಹಾನ್ ಸದಾರಾನ್ ಸಮಲಾಲಯತೆ. ಹೀಗೆ ಕೃತ ಉದ್ವಾಹಾನ್, ಉದ್ವಾಹ ಅಂದರೆ ವಿವಾಹ, ಕೃತೋದ್ವಾಹಾನ್ ವಿವಾಹ ಹೊಂದಿದಂತಹ, ಸದಾರಾನ್ ವಿಪ್ರಷಭಾನ್ ಸಪತ್ನೀಕರಾದಂತಹ ಶ್ರೇಷ್ಠರನ್ನ, ಕರ್ದಮಾದಿಗಳನ್ನ, ಅಯ್ಯವರನ್ನ, ಬರೀಚಿ ಮೊದಲಾದವರನ್ನ ಸಮಲಾಲಯ ವಿಶೇಷವಾಗಿ ಆಧಾರದಿಂದ ಕಂಡು ಅಡಿಯನಿಗೆ ಕೊಡಬೇಕಾದ ವಿಶೇಷವಾದಂತಹ ಗೌರವಾದಿಗಳನ್ನು ಕೊಟ್ಟು. ಧನಮಾನಾಭ್ಯಾಮಿತಿ ಶೇಷ ಬರೀತಾರೆ, ಧನಮಾನಾಭ್ಯಾಮಿತಿ ಶೇಷ, ವರದಕ್ಷಿಣೆ ಕೊಡಬೇಕಲ್ಲ. ಧನಮಾನ, ಧನ ಅಂಬೋದು ಇದು, ಮಾನ ಅಂಬೋದು ಗೌರವ, ಅದನ್ನು ಕೊಟ್ಟು ಗೌರವಿಸಿದರು. ಅದು ಹೇಳಿದ್ದೇನು, ಬ್ರಹ್ಮದೇವರು ಬೇರೆ ಬೇರೆ ಅಂಗದಿಂದ ಹುಟ್ಟಿದವರು, ಆದ್ದರಿಂದ ದೋಷ ಇಲ್ಲ. ಅರ್ಥ ಆಯ್ತಾ? ಈಗ ಈ ಕೈ ಮುಸುರಿ ಆಯಿತು, ಈ ಕೈ ಶುದ್ಧ ಆಯಿತು, ಅರ್ಥ ಆಯ್ತಾ? ಮೈಲಿಗೆ ಆದರೆ ಇಳಿದೆಯಾ ಮೈಲಿಗೆ ಆಗುತ್ತೆ, ಮೈಲಿ ಒಂದು ಕೈ ಮೈಗೆ ಆಯ್ತು, ಎರಡು ಕೈ ಮೈಲಿ ಅಂತ ಹೇಳಿದ್ರು, ಮಡಿಯ ಮೈಲಿಗಾದ್ರೆ ಪೂರ್ತಿ ಮುಸುರಿ ಎಂಜಲ್ ಮಾತ್ರ ಏನಾಗುತ್ತೆ, ಆ ಭಾಗ ಮಾತ್ರ ಆಗುತ್ತೆ. ಆದರೆ ಬ್ರಹ್ಮದೇವರು ಬೇರೆ ಒಂದೇ ಅವಧಿಯಲ್ಲಿ ಹುಟ್ಟು ಬಂದ್ರೆ ಏನಾಗ್ತಾರೋ ಅವರು, ಅಣ್ಣ ತಮ್ಮ ಆ ಥರ ಆಗ್ತಾರೆ, ಒಂದೇ ಅವಧಿ ಬೇರೆ ಬೇರೆ ಕಡೆ ಹುಟ್ಟು ಬಂದಿದ್ದಾರೆ ಅವರು. ಆದ್ರಿಂದ ಏನಾದರೂ ಅವರೆಲ್ಲ ಕೂಡ ಬೇರೆ ಬೇರೆ, ಇವರಿಗೆ ಏನು ಅನಿಸಲಿಲ್ಲ, ಚಿಕ್ಕಪ್ಪ ಹಾಗೆಲ್ಲ ಅನಿಸ್ಲಿಲ್ಲ. ಹಾ, ಏನು? ಹೌದು ಹೌದು, ಬೀಗುರ ಮಗನೂ ಹೌದು, ಬೀಗುರು ಹೌದು, ಮಗನೇ ಬೀಗುರು. ಸದಾರಾನ್ ಸಮಲಾಲಯ, ಇಲ್ಲಿ ಸಾಮಾನ್ಯವಾಗಿ ಈ ಕಡೆ ಇದೆಯಲ್ಲ, ಮಗಳ ಮಗನಿಗೆ ಕೊಟ್ಟು ಮದುವೆ ಮಾಡೋ ಪದ್ಧತಿ ಇಲ್ಲ, ಬೀಗಿತ್ತೆ ಆಗಿಬಿಡ್ತಾರೆ ಆಗ, ಹೌದೇನು? ಆ ರೀತಿ ಅದು ಆಶ್ಚರ್ಯ ಏನಲ್ಲ. ತತಸ್ಥ ಋಷಯ ಕ್ಷತ್ತ ಕೃತಧಾರಾನಿ ಮಂತ್ರ್ಯತಂ ಪ್ರಾತಿಷ್ಠನ್ ನಂದಮಾಪನ್ನಾಹ ಸ್ವಂಸಮಾಶ್ರಮ ಮಂಡಲಂ. ತತಃ ತೇ ಋಷಯ ಕ್ಷತ್ತ ಕೃತಧಾರಾಹ ನಿಮಂತ್ರ್ಯತಂ ಪ್ರಾತಿಷ್ಠನ್ ನಂದಂ ಆಪನ್ನಾಹ ಸ್ವಂಸಂ ಆಶ್ರಮ ಮಂಡಲಂ. ತತಃ ಆನಂತರ ತೇ ಋಷಯ ಋಷಿಗಳೆಲ್ಲ ಕೃತಧಾರಾಹ ವಿವಾಹಿತರಾದವರೆಲ್ಲ ತಮ್ಮ ನಿಮಂತ್ರ್ಯ ಅವರನ್ನು ಬೀಳ್ಕೊಂಡು, ಮಾವನ್ನು ಬೀಳ್ಕೊಂಡು ಬಿಟ್ಟು ನಂದಮಾಪನ್ನಾಹ ಆನಂದವನ್ನು ಹೊಂದಿದವರಾಗಿ ಸ್ವಂಸಂ ಆಶ್ರಮ ಮಂಡಲಂ ಪ್ರಾತಿಷ್ಠನ್ ತಮ್ಮ ತಮ್ಮ ಆಶ್ರಮ ಪ್ರದೇಶಗಳಿಗೆ ಹೊರಟರು. ಅಲ್ಲಿಂದ ಅವರು ವಿವಾಹ ಮುಗಿಸ್ಕೊಂಡು ಹೊರಟೋದ್ರು ಅಂತ ಅರ್ಥ. ತಲ್ಲಾಲಿತ ಜಾಮಾತಾರಹ ತಪ್ರೀತ್ಯರ್ಥೆ ತದಾಶ್ರಯ ವಿಕ್ರಮ ಪ್ರಶ್ನೆ ಹಾಕೋತಾರೆ. ಈಗ ವಿಜಯದ ಉತ್ತರ ಬರಿಬೇಕಾದ್ರೆ ಬರೀತಾರೆ, ತಲ್ಲಾಲಿತಾಹ ಜಾಮಾತಾರಹ ತತ್ಪ್ರೀತ್ಯೆ ಪ್ರೀತ್ಯರ್ಥೆ ತದಾಶ್ರಯಮೇವ ಕಿವಸನ್, ಮದುವೆ ಮಾಡ್ಕೊಂಡ್ಮೇಲೆ ಮಾವನ ಮನೆಯಲ್ಲಿ ಎದ್ದುಬಿಟ್ರ ಅಂತ ಪ್ರಶ್ನೆ ಹಾಕೊಂಡು ಇರಲಿಲ್ಲ, ತಮ್ಮ ಮನೆಗೆ ಹೋದರು ಅಂತ ಹೇಳ್ತಾರೆ. ತತ್ರ ಸ್ವಾಶ್ರಮ ಮಾಯಾ ಶಿಶು ಉಭಯಮಪಿ ಸಂಭಾವಿತಮಿತಿ ತತ್ರಾಹ, ಎರಡು ಯಾಕೆ ಪ್ರಶ್ನೆ ಬರುತ್ತೆ ಈಗ, ಯಾಕಂದ್ರೆ ಇಂಥ ಮಾವ ಸಿಕ್ಕಾಗ ಬಿಟ್ಟು ಹೋಗದಿರೋ ಸಂಭವನೂ ಇದೆ, ಅಥವಾ ಸ್ವಾಭಿಮಾನ ಅಂತ ಹೋಗೋ ವಾಪಸ್ ಹೋಗೋ ಸಂಭವನೂ ಇದೆ, ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹೊರಟೋದ್ರು ಅಂತ ಅಲ್ಲಿರಲಿಲ್ಲ. ಸಚಾವತೀರ್ಣಂ ತ್ರಿಯುಗಂ ಆಜ್ಞಾಯ ವಿಭುಧರ್ಷಭಂ ವಿವಿಕ್ತ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ. ಸಚ ಅವತೀರ್ಣಂ ತ್ರಿಯುಗಂ ಆಜ್ಞಾಯ ವಿಭುಧರ್ಷಭಂ ವಿವಿಕ್ತೇ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ. ಆಮೇಲೆ ಏನಾಯ್ತು? ಸಚ ಆ ಕರ್ದಮ ಪ್ರಜಾಪತಿಗಳು ಅವತೀರ್ಣಂ ತ್ರಿಯುಗಂ ಅಜ್ಞಾಯ ವಿಭೂತ ಋಷಭಂ, ವಿಭೂತ ಋಷಭ, ವಿಭೂತ ಅಂದ್ರೆ ದೇವತೆಗಳು, ವಿಭೂತ ಋಷಭ ದೇವಶ್ರೇಷ್ಠನಾದ ದೇವೋತ್ತಮನಾದ ತ್ರಿಯುಗಂ, ತ್ರಿಯುಗ ಅಂದ್ರೆ ದೇವರ ಹೆಸರು, ನಾಥಕಲವು ತ್ರಿಯುಗ ಹೂತಿಹಿ ಅನುದ್ಬಹೂಷು, ದೇವರಿಗೆ ತ್ರಿಯುಗ ಅಂತ ಹೆಸರಿದೆ. ತ್ರಿಯುಗನಾದ ಪರಮಾತ್ಮ ಅವತಾರ ಮಾಡಿದ್ದನ್ನು ಕಂಡು ಆಚಾರ್ಯರು ಕೋಟ್ ಮಾಡ್ತಾರೆ ಭಾಗವತ ತಾತ್ಪರ್ಯದೊಳಗೆ, ಯುಗತ್ರಯಾವತಾರೇಣ ತ್ರಿಯುಗಶ್ಚೇತಿ ಕಥ್ಯತೆ, ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ತ್ರಿಯುಗ ಅಂತ ಹೆಸರು. ವಿವಿಕ್ತೆ ಉಪಸಂಗಮ್ಯ, ಅವತಾರ ಮಾಡಿದ್ದನ್ನು ನೋಡಿ, ವಿವಿಕ್ತೆ ಉಪಸಂಗಮ್ಯ ಏಕಾಂತದಲ್ಲಿ ಹತ್ರ ಬಂದು ಪ್ರಣಮ್ಯ ಸಮಭಾಷತ, ನಮಸ್ಕಾರವನ್ನು ಮಾತಾಡ್ತಾರೆ. ಮಗ ಎಲ್ಲರ ಎದುರು ಮಾಡೋದಿಲ್ಲ, ಯಾಕೆ ಜನಕ್ಕೆ ಗೊತ್ತಾಗಬಾರ್ದು. ಸಾಕ್ಷಾತ್ ನಾರಾಯಣ ಏಕಾಂತದಲ್ಲಿ ನಮಸ್ಕಾರವನ್ನು ಮಾತಾಡಿರುತ್ತೆ ಮಗನನ್ನು ಕುರಿತು, ಕಪಿಲ ಭಗವಂತ ಅಂತ ಅರ್ಥ ಮಾಡಿಕೊಂಡಿದ್ದರಿಂದ ನಮಸ್ಕಾರವಳೆ ಮಾತಾಡ್ತಾರೆ. ವಸುದೇವ ದೇವಕಿಯರುಗಳು ಏನು ಮಾಡ್ತಾರೆ, ಕೃಷ್ಣಾವತಾರ ಮಾಡಿದ ತಕ್ಷಣ ತಂತ್ವಾ ಕ್ಷೇಮಧಾಮ ಪ್ರಪದ್ದೆ ಸ್ತೋತ್ರ ಮಾಡ್ತಾರೆ, ನಾರಾಯಣ ಅಂತ ಸ್ತೋತ್ರ ಮಾಡಿಬಿಡ್ತಾರೆ. ಇಲ್ಲೂ ಹಾಗೆ ಆಗ್ತಾ ಇದೆ. ಇದರಿಂದ ಏನು ಗೊತ್ತಾಯ್ತು, ಪರಮಾತ್ಮನಿಗೆ ರೂಪರೂಪ ಭೇದ ಇಲ್ಲ, ಅಷ್ಟೇ ಇಲ್ಲ, ಕಪಿಲನಾಮ ರೂಪಿಲ ರೂಪ ಅಂಬುದೇನದು, ಸಾಕ್ಷಾತ್ ರೂಪನೇ ಹೊರತು ಯಾವುದೋ ಋಷಿ ರೂಪ ಅಲ್ಲ ಅಂತ ಅರ್ಥ. ಯಾವುದು ಹೌದು, ವೇದವ್ಯಾಸ ರೂಪದ ಋಷಿ ರೂಪನೇ, ಆದರೆ ಸಾಕ್ಷಾತ್ ನಾರಾಯಣ. ಈಗ ಆತ್ಮನ ವಿವಿಕ್ತೆ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ, ಈಗೇನ್ ಮಾಡಿದರು, ಸೂಚಿಕಟಾಹನ್ಯಾಯೇನ ಕರ್ತಮಜಾಮಾತೃಣ ಅನವಸರಾದುಕ್ತಂ ಕಥಾ ಪ್ರಸಂಗಂ ವಿಶ್ರಾವ್ಯ ಪುನರಪಿ ಕರ್ತಮಚರಿತ ಶೇಷಂ ವಕ್ತಿ. ಇಷ್ಟೊತ್ತೇನು ಮಾಡಿದರು, ಕರ್ತಮಾದಿಗಳ ಬಗ್ಗೆ ಯಾತಕ್ಕೆ ಹೇಳಿದರು ಅಂದರೆ ಕಪಿಲಾವತಾರ ಮುಂದೆ ಹೇಳಬೇಕಾಗಿತ್ತು ವಿಸ್ತಾರವಾಗಿ. ಅದು ಸೂಚಿಕಟಾಹನ್ಯಾಯ ಪ್ರಸಂಗ ಬಂದೋದು ಮದ್ದೇನು ಮಾಡಿಬಿಟ್ರು, ಅದು ಹೇಳಿ ಮುಗಿಸಿಬಿಟ್ರು, ಮತ್ತೆ ಕರ್ತವರ ಕಥೆ ಮುಂದುವರಿಸ್ತಾ ಇತ್ತು. ಸೂಚಿಕಟಾಹನ್ಯಾಯ ಅಂದ್ರೇನು, ಸೂಚಿ ಅಂದರೆ ಸೂಜಿ, ಸಂಸ್ಕೃತದಲ್ಲಿ ಸೂಚಿ ಅಂತಾರೆ, ಕನ್ನಡದಲ್ಲಿ ಸೂಜಿ ಅಂತಾರೆ ಅಷ್ಟೆ. ಕಟಾಹ ಅಂದರೆ ಕೊಪ್ಪರಿಗೆ, ಒಬ್ಬನೇನು ಮಾಡ್ತಿದ್ದ, ಆರ್ಡರ್ ಕೊಪ್ಪರಿಗೆ ಆರ್ಡರ್ ಕೊಟ್ಟಿದ್ದ, ಕೊಪ್ಪರಿಗೆ ಮಾಡ್ತಾ ಇದ್ದ. ಒಬ್ಬನ ಯಾರು ಸೂಜಿ ಮಾಡಿಕೊಡು ಅಂತ ಕೇಳಿದ, ಇವನೇನು ಮಾಡ್ತಾನಾಗ, ತಕ್ಷಣ ಮಾಡಿಕೊಡ್ಬೇಕು, ಆ ಕೊಪ್ಪರಿಗೆ ಮಾಡ್ಕೊಡ್ತೀನಿ ಅಂತ ಹೇಳೋದಿಲ್ಲ, ತಕ್ಷಣ ಮಾಡಿಕೊಡ್ಬಿಡ್ತಾನೆ. ಯಾತಕ್ಕೆ, ಸುಂಬದ ಕೆಲಸ, ಸುಲಭದ ಕೆಲಸ ಮಾತು, ಅದೆಲ್ಲ ಮಾಡ್ತಾ ಕೂತ್ಕೊಂಡು ಸೂಜಿ ಸಿಗೋದಿಲ್ಲ ಕೊನೆಗೆ, ಹಾಗಾಗ್ಬಿಡುತ್ತೆ. ಸೂಚಿ ಕಟಾಹ ನ್ಯಾಯ, ಅದು ಒಳ್ಳೆ ನ್ಯಾಯದಿಂದ ಏನರ್ಥ ಅಂದರೆ, ದೊಡ್ಡ ಕೆಲಸ ಮಾಡ್ತಿದ್ದಾಗ ಚಿಕ್ಕ ಕೆಲಸ ಮಾಡೋ ಪ್ರಸಂಗ ಬಂದರೆ ಮಾಡಿ ಮುಗಿಸಿಬಿಡ್ಬೇಕು ಅಂತ ಅರ್ಥ. ಅದಕ್ಕೋಸ್ಕರ ಮೊದಲು ಏನು ಮಾಡಿ, ಪ್ರಸಂಗ ಬಂತು ಅಂತ ಏನು ಮಾಡಿದ್ರು, ಆ ಕಥೆ ಹೇಳಿಬಿಟ್ರು, ಮದುವೆ ವಿಚಾರ ಹೇಳಿಬಿಟ್ರು, ಈ ಕರ್ದವರ ಕಥೆ ಮುಂದುವರಿಸ್ತಾರೆ, ಕಪಿಲಿಗೆ ಇವತ್ತ ಮುಂದುವರ್ಬೇಕೀಗ. ಅಹೋ ಪಾಪಚ್ಯಮಾನಾಂ ನಿರಯೇ ಸ್ವೈರಮಂಗಲೈ ಕಾಲೇನ ಪೂಜಸಾ ನೂನಂ ಪ್ರಸೀದಂತೀಹ ದೇವತಾಃ. ಇಲ್ಲಿ ತತ್ವಸಂಖ್ಯಾನ ಟೀಕಾದಲ್ಲಿ ಟೀಕಾರ ಬರೀತಾರೆ ಆಚಾರ್ಯ ಮಾಡಿಬಿಟ್ರು, ಮೊದಲು ಸ್ವತಂತ್ರಮ ಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೈತಾರತ್, ಪ್ರಾಕೃಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ ಅಂತ ಹೇಳಿಬಿಟ್ರು. ಅರ್ಥ ಏನು ಅಂದರೆ, ತತ್ವಗಳು ಎರಡು ವಿಧ, ಸ್ವತಂತ್ರ ಅಸ್ವತಂತ್ರ ಅಂಥೇಳಿ, ಸ್ವತಂತ್ರ ನಾರಾಯಣ, ಆಮೇಲೆ ಅಸ್ವತಂತ್ರ ತತ್ವಗಳು ಮತ್ತೆ ಎರಡು ವಿಧ, ಭಾವ ಅಭಾವ ಅಂಥೇಳಿ. ಭಾವಗಳು ಎಷ್ಟು ವಿಧ, ಎರಡು ವಿಧ. ಅಭಾವ ಎಷ್ಟು ವಿಧ, ಮೂರು ವಿಧ. ಭಾವ ಅಭಾವ ದ್ವಿತೀಯ ತರತ್, ಅಭಾವ ಮೂರು ವಿಧ ಅಂತ ಹೇಳಿಬಿಟ್ಟು ಅಭಾವದ ಬಗ್ಗೆ ಮೊದಲೇ ಹೇಳಿಬಿಡ್ತಾರೆ. ಪ್ರಾಗಭಾವ ಪ್ರಾಗ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ, ಆಮೇಲೆ ಭಾವದ ಬಗ್ಗೆ ಹೇಳ್ತಾರೆ. ಅಲ್ಲಿ ಪ್ರಶ್ನೆ ಹಾಕೋತಾರೆ, ಭಾವ ಅಭಾವದಲ್ಲಿ ಯಾವುದು ಇಂಪಾರ್ಟೆಂಟ್ ಆ್ಯಕ್ಚುಲಿ, ಮೊದಲು ಅದನ್ನು ಹೇಳಬೇಕಾಗಿತ್ತು. ಯಾಕೆ ಅಭಾವ ಹೇಳಿದ್ರು ಅಂದರೆ, ಅಭಾವ ಮೂರೇ ಇರೋದು ಹೇಳಿ ಮುಗಿಸಿಬಿಟ್ರಾಯ್ತು. ಭಾವ ಎಷ್ಟಿದೆ, ದೊಡ್ಡದು, ಕೊನೆವರೆಗೂ ಭಾವ ಇದೆ. ಸೂಚಿ ಕಟಾಹ ನ್ಯಾಯ ಏನು ಹೇಳ್ತಾರೆ, ಶ್ರೀಕರ ಯಾರು ಮಾತು, ಇದೆ ಜ್ಞಾಪಕ ಇದ್ರೆ ಅದೆಲ್ಲ ಒಂದು ಕಡೆ ಬಂದುಬಿಟ್ರೆ ಏನಾಗುತ್ತೆ, ಎಲ್ಲ ಕಡೆ ಅರ್ಥ ಮಾಡ್ಕೋಬೇಕಲ್ಲ. ಅಭಾವ ವಿಷಯ ಮೂರೇ ಮೂರು, ಆದ್ದರಿಂದ ಒನ್ ಟು ತ್ರೀ ಹೇಳಿದ್ರೆ ಮುಗಿದೋಯ್ತು. ಭಾವದ ಬಗ್ಗೆ ಮತ್ತೆ ಎರಡು ವಿಧ, ಏನಂತ, ನಿತ್ಯ ಮುಕ್ತರು ಅಮುಕ್ತರು ಅಂತೇಳಿ, ನೀವು ಅಮುಕ್ತರಲ್ಲಿ ಮತ್ತೆ ವಿಧ, ಅದರಲ್ಲಿ ಮತ್ತೆ ಮೂರು ವಿಧ, ಮತ್ತೆ ಜೀವತ್ರಯ ವಿದ್ಯ, ಏ ದೊಡ್ಡ ಬೆಳೆತಾ ಹೋಗಿಬಿಡುತ್ತದೆ. ಅದರಿಂದ ಅದು ದೂರಾಗಿ ದೊಡ್ಡದಾಗ್ತಾ ಇದೆ, ಚಿಕ್ಕದ ಹೇಳಿಬಿಡ್ತಾರೆ ಮೊದಲಿಗೆ. ಸೂಚಿ ಕಟಾಹನ್ಯಾಯ ಅಂತ ಹೆಸರು. ಯೋಗ ಸಮಾಧಿನ ಕಾಲೇನ ಭೂಯ ಸಾ ನೂನಂ ಪ್ರಸೀದಂತೀಹ ದೇವತೆ. ಯಾವುದೋ ಮಾತಾಡ್ತಾ ಕೂತಿರ್ತಾರೆ, ಟೈಮ್ ಎಷ್ಟೊಂದು ಕೇಳ್ತಾರೆ, ಮಾತು ಮುಗಿದ್ರೆ ಟೈಮ್ ಹೇಳಿದ್ರೆ ಗತಿ ಏನಾಗುತ್ತೆ, ಇವ ಟಕ್ಸ್ ಟೈಮ್ ಟೈಮ್ ಹೇಳಿ ಕಳಿಸ್ಬಿಡ್ತಾರೆ. ಅದಕ್ಕೆ ವೆರಿ ಸಿಂಪಲ್, ಇನ್ನು ಮಾತಾಡಿದ್ರು ಬಿಟ್ಟದವ್ರು ಬಂದು ಅಮ್ಮ ತಾಯಿ ಅಂತ ಕೇಳ್ತಾನೆ. ಇವ್ರು ಮಾತೆಲ್ಲ ಹರಟಿ ಬಿಸಿ ಬಿಟ್ಟು ಹಾಕ್ಲಿಕ್ಕೆ ಅವ್ರ ಗತಿ ಏನಾಗ್ತದೆ, ಮತ್ತೆ ಅವ್ನು ಕಳಿಸಿಬಿಡು ಅಂತ ಹೇಳ್ತಾರೆ ತಕ್ಷಣ. ಮತ್ತೆ ಕಳಿಸಿಬಿಟ್ರೆ ನಿಶ್ಚಿತ್ತೆ ಮಾತಾಡ್ಬೋದು ಅಂದು ಅವನಿಗೂ ಕೆಲಸ ಆಗ್ತದೆ, ಗೊತ್ತಾನೆ. ಅವೆಲ್ಲ ಏನಿವೆಲ್ಲ ಕೂಡ ನಮ್ಮ ದಿವಸದಲ್ಲಿ ಎಷ್ಟೋ ಬರ್ತವೆ, ನೆನಪು ಮಾಡ್ಕೋಬೇಕು ಅಷ್ಟೇ, ದಿವಸದಲ್ಲೇ ಬರ್ತವೆ. ಸೂಚಿ ಕಟಾಯ ಬೇಕಾದಷ್ಟು ಬರ್ತವೆ, ನೆನಪು ಮಾಡ್ಕೊಂಡ್ರೆ ಆಯ್ತು. ಅಹೋ ಪಾಪಚ್ಯಮಾನಾಂ ನಿರಯೇ ಸ್ವೈರಮಂಗಲೈಃ ಕಾಲೇನ ಭೂಯಸ ನೂನಂ ಪ್ರಸೀದಂತೀಹ ದೇವತಾಃ. ಎಷ್ಟು ಉದ್ಗಾರ ತೆಗೆದು ಹೇಳ್ತಾರೆ, ಅಹೋ ಪಾಪಚ್ಯಮಾನಾಂ ನಿರಯೇ ಸ್ವೈಹಿ ಅಮಂಗಲೈಹಿ, ಸ್ವೈಹಿ ಅಮಂಗಲೈಹಿ, ತಮ್ಮ ಪಾಪಗಳಿಂದಾಗಿ ನಿರಯೇ ನರಕದಲ್ಲಿ, ಪಾಪಚ್ಯಮಾನಾಂ ಬೆಂದು ಹೋಗತಕ್ಕಂಥ ಜನಗಳಿಗೆ, ಕಾಲೇನ ಭೂಯಸ ಅತಿ ಹೆಚ್ಚಿನ ಕಾಲದ ನಂತರ, ದೀರ್ಘಕಾಲದ ನಂತರ, ನೂನಂ ಪ್ರಸೀದಂತೀಹ ದೇವತಾಃ, ದೇವತೆಗಳು ಒಲಿತಾರೆ. ಸಾಮಾನ್ಯವಾಗಿ ಪಾಪಿಗಳಾದ ಜನ ನರಕದಲ್ಲಿ ಒದ್ದಾಡಬೇಕು, ಅವರಿಗೆ ದೇವತೆಗಳ ಯೋಗ ಸಿಗೋದು ಭಾರಿ ಕಷ್ಟ, ನನಗಂತ ಯೋಗ ಬಂದಿದೆ ಅಂತ ಹೇಳ್ತಾರೆ. ಯಾಕೆ ದೇವರ ಸಾಕ್ಷಾತ್ ಕಂಡಿರೋದ್ರಿಂದ ಅಂತ ನನ್ನ ದೇವತೆಗಳು ಒಲಿಯೋದೇ ಬಹಳ ಕಷ್ಟ. ಯಾರು ಒಲ್ದಿದ್ದಾರೆ ಈಗ? ಸಾಕ್ಷಾತ್ ನಾರಾಯಣ ಒಲ್ದು ಬಿಟ್ಟಿದ್ದ. ಅದಕ್ಕೆ ನೂನಂ ಪ್ರಸೀದಂತೀಹ ದೇವತಾ ಬಹುಜನ್ಮ ವಿಪಾಕೇನ ಸಮ್ಯಕ್ ದ್ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಯ ಶೂನ್ಯಾಗಾರೇಶು ಯತ್ಪದಂ. ಬಹುಜನ್ಮ ವಿಪಾಕೇನ ಸಮ್ಯಕ್ ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಯ ಶೂನ್ಯಾಗಾರೇಶು ಯತ್ಪದಂ. ಬಹುಜನ್ಮ ವಿಪಾಕೇನ ಅನೇಕ ಜನ್ಮ ಸಂಸಿದ್ಧ ಅಥೋಯಾತಿ ಪರಾಂಗತಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದು ಬಹುಜನ್ಮದ ಪರಿಪಾಕ ಆಗುತ್ತೆ. ಪ್ರಾಚೀನ ಚಿರಣ ಪುಣ್ಯೋಚ್ಚಯ ಚತರತರಾಚಾರತಃ ಅವೆಲ್ಲ ನೆನಪು ಮಾಡ್ಕೋಬೇಕು. ಒಟ್ಟಿ ಅಂಥ ಪದಗಳು ವಿಷ್ಣು ಕೂಡ ಬಹುಜನ್ಮ ವಿಪಾಕದಿಂದ ಪರಿಪಾಕವಾದಾಗ ಸಮ್ಯಕ್ ಸರಿಯಾಗಿ ಯೋಗ ಸಮಾಧಿನ ಯೋಗ ಸಮಾಧಿಯಿಂದ ಯತಯ ಯತಿಗಳಾದವರು ಅಂದರೆ ಯತಿಗಳು ಅಂಬುದಕ್ಕೆ ಎರಡರ್ಥ. ಸನ್ಯಾಸಿಗಳು ಅಂತ ಒಂದರ್ಥ, ಪುನೋನಿಗ್ರಹಾದಿಗಳು ಹೊಂದಿದವರು ಇನ್ನೊಂದು ಅರ್ಥ. ಮುಖ್ಯ ಅರ್ಥ ಅದು. ಯತಿಗಳನ್ನು ಬರೀ ಸನ್ಯಾಸಿಗಳಷ್ಟೇ ಅಂತ ಆಗಿಬಿಡುತ್ತದೆ. ಶೂನ್ಯಾಗಾರೇಶು ಯತ್ಪದಂ ದ್ರಷ್ಟುಂ ಯತಂತೆ. ಶೂನ್ಯಾಗಾರಗಳಲ್ಲಿ ಕೂತ್ಕೊಂಡು ಆತನ ಪದವನ್ನು ಸ್ವರೂಪವನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ, ಪ್ರಯತ್ನ ಪಡ್ತಾರೆ ಅಂತ ಹೇಳಿದರು. ಇಲ್ಲಿ ಶೂನ್ಯಾಗಾರ ಅಂದ್ರೆ ಏನು ಅಂತ ಕೇಳಿದರೆ ಶೂನ್ಯಾಗಾರ ಏಕಾಂತ ಸ್ಥಳಗಳು ಅಂತ. ಜನ ಇಲ್ಲದೆ ಜನಸಂದ ಅರಕ್ತಿ ಅರತಿಯಲ್ಲಿ ಜನಸಂಸದಿ ಭಗವದ್ಗೀತೆಯಲ್ಲಿ ಬರ್ತದೆ. ಜಾರ ಇತ್ಯಾದಿ ಮಾಡೋಕ್ಕಾರೆ ಎಂಥ ಜಾಗದಲ್ಲಿ ಕೊಡಬೇಕು? ಏಕಾಂತ ಜಾಗದಲ್ಲಿ. ಅದಕ್ಕೆ ಹೇಳ್ತಾರೆ ಶೂನ್ಯಾಗಾರ ಅನ್ನಂತ ಹೇಳಿದರೆ ಏಕಾಂತ ಸ್ಥಾನೇಶು ಮಠವನಾದಿಷು ಅರ್ಥ ಬರೀತಾರೆ. ಮಠಗಳಲ್ಲಿ ವನಗಳಲ್ಲಿ ಏಕಾಂತ ಸ್ಥಾನ. ಮಠಗಳಲ್ಲೇ ಜಾತಿ ಗಲಾಟೆ ಇರುತ್ತೆ. ಹೌದಾದ್ರೆ ಏಕಾಂತ ಸ್ಥಾನ ಅಂದ್ರೆ ಏನೋ, ಎಲ್ಲಿ ಗಲಾಟೆ ಇರಬಾರ್ದು, ಜನಸಮ್ಮರ್ದ ಇರಬಾರ್ದು. ಕಾಮ್ ಓದ್ಬೇಕಾದ್ರೆ ಏನಿರ್ಬೇಕು ವಾತಾವರಣ? ಕಾಮ್ ಆಗಿರ್ಬೇಕು. ಆ ಥರ ಸ್ಕೂಲ್ ಮುಂದೆ ಏನಂತ ಬೋರ್ಡ್ ಹಾಕಿರ್ತಾರೆ, ಸೈಲೆಂಟ್ ಜೋನ್, ಶಬ್ದ ಹಾರನ್ ಮಾಡಬೇಡ್ರಿ ಅಂತ ಹಾಕಿರ್ತಾರೆ ಆ ಥರ. ಸಯೇವ ಭಗವಾನದ್ಯ ಹೇಳನಂ ನಗಣಯ್ಯನ ದೇಹೇಶು ಜಾತೋ ಗ್ರಾಮ್ಯಾಣಂ ಯಸ್ವಾನಾಂ ಪಕ್ಷಪೋಷಣ. ಸಯೇವ ಭಗವಾನದ್ಯ ಹೇಳನಂ ನಗಣಯ್ಯನ ಗೃಹೇಶು ಜಾತಃ ಗ್ರಾಮ್ಯಾಣಂ ಯಹ ಸ್ವಾನಾಂ ಪಕ್ಷಪೋಷಣ. ನಮ್ಮ ಭಾಗ್ಯ ಅಂತ ಹೇಳಿದ್ದಾರೆ. ಸ್ವಾನಾಂ ಪಕ್ಷಪೋಷಣಂ ಸಯೇವ ಭಗವಾನದ್ಯ. ಅಂಥ ಹೊತ್ತಿನಲ್ಲಿ ಸಾಕ್ಷಾತ್ ಯಾವ ಭಗವಂತನನ್ನ ಬಹುಜನ್ಮ ವಿಪಾಕದಿಂದ ಯೋಗ ಸಮಾಧಿಯಿಂದ ಏಕಾಂತ ಸ್ಥಳದಲ್ಲಿ ಕೂತು ನೋಡೋಕ್ಕೆ ಪ್ರಯತ್ನ ಪಡ್ತಾರೋ ಅಂಥ ಭಗವಂತನಾದ ನೀನು ನಮ್ಮನೆ ನೀನಾಗಿ ಬಂದಿದ್ದೀಯಲ್ಲ, ಏನು ಭಾಗ್ಯ ಅಂತ ಹೇಳ್ತಾರೆ. ಹೇಳನಂ ನಗಣಯ್ಯನಃ. ಮತ್ತೆ ನಾವೆಲ್ಲ ಎಂಥವರು? ದೇವರಿಗೆ ಅವಮಾನ ಮಾಡೋರು. ಮಾತೆತ್ತಿದ್ರೆ ದೇವರನ್ನ ಬಯ್ಯೋರು. ದೇವ್ರನ್ನ ನೆನಪು ಮಾಡಿಕೊಳ್ಳೋದ್ರೆ ದೊಡ್ಡ ಅವಮಾನ ಇದ್ದಾಗ ಲೆಕ್ಕ. ಹೇಳನಂ ನಗಣ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಿಲ್ಲ ನೀನು. ನಾವು ಮಾಡ್ತಕ್ಕಂಥ ಹೇಳನ ಗಮನಕ್ಕೆ ತಗೊಳ್ಳದೇನೆ ಗೃಹೇಶು ಜಾತಃ ಗ್ರಾಮ್ಯಾಣ. ನಾವೆಲ್ಲ ಗ್ರಾಮ್ಯ ಜನಗಳು. ಅಂತ ಗೃಹದಲ್ಲಿ ನೀನು ಏನು ಅವತಾರ ಮಾಡಿದ್ದಿ? ಯಸ್ವಾನಾಂ ಪಕ್ಷ ಪೋಷಣ. ಇದೇನು ತೋರಿಸುತ್ತೆ ಅಂದ್ರೆ ನಿನ್ನ ಪಕ್ಷವನ್ನು ಪೋಷಣೆ ಮಾಡುವ, ನಿನ್ನ ಭಕ್ತರ ಕೈ ಬಿಡತಕ್ಕಂಥವನಲ್ಲ ನೀನು. ಅದೇ ನೀನು ಬಂದಿದ್ದಕ್ಕೆ ಅದೇ ಗುರುತು ಅಂತ ಹೇಳ್ತಾ. ನಿನ್ನ ಭಕ್ತರು ಎಲ್ಲಿದ್ರು ಕೂಡ ಬರ್ತಿ ಅಂತ ಹೇಳೋದಕ್ಕೆ ನಾವೆಲ್ಲಿ, ನೀನೆಲ್ಲಿ, ನಾವು ನೋಡೋದು ಹೇಗೆ, ನೀನು ನೋಡೋದು ಹೇಗೆ, ನಮ್ಮ ಮನೆಗಳೆಂಥದ್ದು? ವೈಕುಂಠ ಇಲ್ಲಿ, ಭೂಲೋಕ ಇಲ್ಲಿ. ಭೂಲೋಕದಲ್ಲಿ ನಮ್ಮ ಮನೆಗಳೆಲ್ಲಿ? ಅದು ಗೂಡುಗಳು, ಎಷ್ಟೋ ಗೂಡುಗಳಿರ್ತಾವೆ ಅಷ್ಟೇ. ಅದ್ರಲ್ಲಿ ಹಕ್ಕಿ ಗೂಡು ಮಾಡದೇ ಮಾಡಿರ್ತಾರೆ. ಅಂಥದ್ರಲ್ಲಿ ದೇವ್ರು ಬರ್ತಾರೆ ಅಂದ್ರೆ ಏನು ಆಶ್ಚರ್ಯ ಅಂತ ಅವ್ರು ಭಾಳ ನಂಬರ್ ಮುಂದೆ ಹೇಳ್ತಾರೆ. ಹಿಂದಿಟ್ಕೊಂಡೇ ದಾಸರು ಬಾರೋ ಮನೆಗೆ ಗೋವಿಂದ, ದೇವ ಬಂದ ನಮ್ಮ ಸ್ವಾಮಿ ಬಂದರ ಎಲ್ಲ ಎಂಥ ಮಾತುಗಳು, ಇಂತಿ ಮಾತುಗಳು ವಿಷ್ಣುಗಳು. ನಿಯಂ ಸ್ವೀಯಂ ವಾಕ್ಯಂ ಋತಂ ಕರ್ತುಂ ಅವತೀರ್ಣೋಸಿ ಮೇ ಗೃಹೇ ಚಿಕೀರ್ಷುರ್ ಭಗವತ್ ಶರ್ಮ ಭಕ್ತಾನಾಂ ಅಭಿವರ್ಧನ. ದೇವ್ರ ಹೊರ ಕೊಟ್ಟಿದ್ದರೆ ನೆನಪು ಮಾಡ್ಕೋತಾರೆ. ಪರ್ವತ ಹೇಳಿರ್ತಾರೆ, ಒಂಬತ್ತು ಹೆಣ್ಮಕ್ಳು ಹುಡ್ತಾರೆ, ಆಮೇಲೆ ನಾನು ಹುಡ್ತೇನೆ ಅಂತ ಹೇಳಿದ್ನಲ್ಲ, ಅದು ನೆನಪು ಮಾಡ್ಕೋತಾರೆ. ಸ್ವೀಯಂ ವಾಕ್ಯಂ ಋತಂ ಕರ್ತುಂ ಅವತೀರ್ಣ ಅಸಿ ಮೇ ಗೃಹೇ ಚಿಕೀರ್ಷು ಭಗವನ್ ಶರ್ಮ ಭಕ್ತಾನಾಂ ಅಭಿವರ್ಧನ. ಸ್ವೀಯಂ ವಾಕ್ಯಂ ಋತಂ ಕರ್ತುಂ. ಸ್ವೀಯಂ ನಿನ್ನ, ವಾಕ್ಯಂ ವಾಕ್ಯವನ್ನ, ಋತಂ ಕರ್ತುಂ ಸತ್ಯ ಮಾಡಲಿಕ್ಕೋಸ್ಕರವಾಗಿ, ಮೇ ಗೃಹೇ ಅವತೀರ್ಣೋಸಿ ನನ್ನ ಮನೆಯಲ್ಲಿ ಏನ್ ಮಾಡಿದ್ದೀನೇನೋ ಅವತರಿಸಿದವನಾಗಿರುವಿ. ಚಿಕೀರ್ಷು ಭಗವನ್ ಶರ್ಮ ಭಕ್ತಾನಾಂ ಅಭಿವರ್ಧನ. ಭಕ್ತಾನಾಂ ಅಭಿವರ್ಧನ, ಭಕ್ತರನ್ನ ಅಭಿವೃದ್ಧಿ ಮಾಡತಕ್ಕಂಥ ನೀನು. ಭಕ್ತಾನಾಂ ಶರ್ಮ ಚಿಕೀರ್ಷು, ಭಕ್ತರಿಗೆ ಶಾಂತಿಯನ್ನು ಸಮಾಧಾನ ಉಂಟು ಮಾಡೋದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದಿ. ಭಗವಂತನ ಅವತಾರ ಅದು. ಪರಿತ್ರಾಣಾಯ ಸಾಧೂನಾಂ ಭಕ್ತಾನಾಂ ಅಭಿವರ್ಧನ. ಭಕ್ತರ ವರ್ಧಕನಾಗಿ, ಶಾಂತಿದಾಯಕನಾಗಿ ನೀನು ನಿನ್ನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ನನ್ನ ಮನೆಯಲ್ಲಿ ಅವತಾರವನ್ನು ಮಾಡಿರುವಿ. ಗೃಹ ಶಬ್ದಕ್ಕೆ ಎರಡರ್ಥ, ಮನೆಯಲ್ಲಿ ಅಂತ ಒಂದರ್ಥ, ಗೃಹ ಶಬ್ದಕ್ಕೆ ಪತ್ನಿ ಅಂತ ಇನ್ನೊಂದರ್ಥ. ಶ್ರೀವಲ್ಲಭಾಗ್ನಾಂ ಸುಸರೇಂದ್ರ ಯಾಚರಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ತತಾಂ ಕೇಸರಿಣೋ ಗೃಹೇ ಅಭೂತ್. ಗೃಹೇ ಅಂದ್ರೆ ಪತ್ನಿಯಲ್ಲಿ, ಇಲ್ಲೂ ಹಾಗೆ ನನ್ನ ಮನೆಯಲ್ಲಿ ಅಂತ ಒಂದರ್ಥ. ನನ್ನ ಹೆಂಡತಿಯಲ್ಲಿ ಅವತಾರ ಮಾಡಿದ್ದಿ. ತಾನೇ ವತೇ ಭಿರೂಪಾಣಿ ರೂಪಾಣಿ ಭಗವಂತವ ಯಾನಿ ಯಾನೀ ಹರೋಚಂತೆ ಸಜನಾನಾಮರೂಪಿಣಃ ತಾನೇವ ಹಿ ತಾನೇವ ತೇ ಅಭಿರೂಪಾಣಿ ರೂಪಾಣಿ ಭಗವಂತವ ಯಾನಿ ಯಾನಿ ಇಹ ರೋಚಂತೆ ಸಜನಾನಾಂ ಸಜನಾನಾಂ ಅರೂಪಿಣಃ. ನೀನು ತೇ ಅಭಿರೂಪಾಣಿ ತಾನೇವ ಅಭಿರೂಪಾಣಿ ರೂಪಾಣಿ ತಾನೇವ ಪರಮಾತ್ಮ ನಿನ್ನ ರೂಪಗಳು ಅಂದ್ರೆ ಅವೇ ಯಾವುವು? ಯಾನಿ ಯಾನಿ ಹೇ ರೋಚಂತೆ ಸ್ವಜನಾನಾಂ ಸ್ವಜನಾನಾಂ ನಿನ್ನ ಜನರಿಗೆ ಯಾವ್ಯಾವುದು ಹಿಡಿಸುತ್ತೋ ಅಂತ ರೂಪ ತಗೊಳ್ಳೋದು ನಿನ್ನ ವೈಶಿಷ್ಟ್ಯ. ಅದು ಯಾವ್ಯಾವ ರೂಪ ತಗೊಂಡ್ರೆ ಯಾವ್ಯಾವ ಭಕ್ತನ ಅನುಗ್ರಹ ಮಾಡಲಿಕ್ಕೆ ಅವರಿಗೆ ಭಾಳ ಹಿಡಿಸುತ್ತೋ ಅಂತ ರೂಪ ತಗೊಳ್ಳೋದು ನಿನ್ನ ಅಭ್ಯಾಸ. ಸ್ವರೂಪತ ಯಾರನೇನು ಅರೂಪಿಣ, ಅರೂಪಿ ಅಂದ್ರೇನು? ಪ್ರಾಕೃತ ರೂಪರಹಿತನಾದವನು ಅಂತ. ಪ್ರಾಕೃತ ರೂಪರಹಿತನಾದವನು, ಪ್ರಾಕೃತವಾದ ರಕ್ತವಾಂಸಗಳ ರೂಪ ದೇವನಿಗಿದೆ. ಇವರೇನು ತಿಳ್ಕೊಂಡು ಹೋದ್ರೆ ನಿರಾಕಾರ ಅಂತ ತಿಳ್ಕೊಂಡು, ನಿರಾಕಾರ ಅಲ್ಲ, ಪ್ರಾಕೃತಾಕಾರ ದೇವರಿಗಿಲ್ಲ. ಪ್ರಾಕೃತಾಕಾರವಿಲ್ಲದ ನೀನು ಪ್ರಾಕೃತನಂತೆ ಕಾಣ್ತೀಯ. ಈಗ ಉದಾಹರಣೆ, ಋಷಿ ರೂಪ ತಗೊಂಡಿದ್ದೀಯ, ಕೃಷ್ಣ ರೂಪ ಋಷಿ ರೂಪ ಅಲ್ಲ, ರಾಮ ರೂಪ ಋಷಿ ರೂಪ ಅಲ್ಲ. ಯಾಕೆ ಅಂತ ರೂಪ ತಗೋತೀಯ ಅಂದ್ರೆ, ಭಕ್ತರಿಗೆ ಯಾವ ರೂಪ ತಗೊಂಡು ತೋರಿಸಿದ್ರೆ ಅನುಗ್ರಹ ಆಗುತ್ತೋ ಆ ರೂಪ ತಗೊಳ್ತೀನಿ ಅಂತ ಅರ್ಥ ಮಾಡ್ಕೊಂಡು ಹೇಳ್ತಾರೆ. ಸ್ವಜನಾನಾಂ ಅನು ಸ್ವಜನಾನಾಂ ಅರೂಪಿಣ ತ್ವಂ ಸೂರಿಭಿ ತತ್ವಭುತ್ಸಾಯಾಧ ಸದಾ ವಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋವಬೋಧ ವೀರ್ಯಶ್ರೇಯ ಪೂರ್ಣಮಹಂ ಪ್ರಪದ್ಯೆ. ಈ ಲೋಕದಲ್ಲೂ ಹಾಗೆ ಇವತ್ತೇನು ಮಾಡ್ತಾರೆ, ಮಠಗಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗೋದು ಬಿಡಿ, ಡ್ರೆಸ್ಸೇ ಬೇರೆ, ಆಫೀಸ್ ಡ್ರೆಸ್ಸೇ ಬೇರೆ, ಮತ್ತೆ ಫ್ರೀ ಆಗಿದ್ದಾಗ ಡ್ರೆಸ್ಸೇ ಬೇರೆ. ಹೋಗ್ತಾನೆ ಇವೆಲ್ಲ ಏನೇವು? ಅಲ್ಲಿಗೆ ಹೊಂದತಕ್ಕಂಥ ರೂಪಗಳು. ಆ ಒಂದು ವೇಷ ಹೊಂದೋದಿಲ್ಲ. ನಿಮ್ಕೊಂಡು ಮಡಿ ಉಟ್ಕೊಂಡು ಯುದ್ಧಕ್ಕೆ ಹೋದ್ರೆ ಹೇಗಿರ್ತದೆ? ಸಾಧ್ಯ ಇಲ್ಲ. ಅದೇ ರೀತಿ ಯೂನಿಫಾರ್ಮ್ ಅನ್ನ ಹಾಕೊಂಡ್ಬಿಟ್ಟು ಪೊಲೀಸ್ ಡ್ರೆಸ್ ಹಾಕೊಂಡು ಸಂಧಾನ ಮಾಡೋಕ್ಕಾಗ್ತದಾ? ಅದು ಸಾಧ್ಯ ಇಲ್ಲ. ಅದು ತಕ್ಕಂತೆ ಅದಕ್ಕೆ ಅಭಿರೂಪಾಣಿ ಯಾವ ರೂಪ ಭಕ್ತರಿಗೆ ತೋರಿಸ್ತೀರಿ ಅವರಿಗೆ ಅನುಕೂಲ ಆಗುತ್ತೋ ರೂಪ ತೋರಿಸ್ತೀನಿ ಅಷ್ಟೇ. ತ್ವಂ ಸೂರಿಭಿ ತತ್ವಭೂತ್ಸಾಧ್ಯ ಸದಾಭಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋವಬೋಧ ವೀರ್ಯಶ್ರೀಯ ಪೂರ್ಣಮಹಂ ಪ್ರಪದ್ದೆ. ತ್ವಂ ತ್ವಾಂ ಅಹಂ ಪ್ರಪದ್ದೆ ಮುಖ್ಯಾನ್ವಯ, ಅಹಂ ತ್ವಾಂ ಪ್ರಪದ್ದೆ ನಾನು ನಿನ್ನನ್ನು ಶರಣ ಹೊಂದುತ್ತೇನೆ. ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಬರುತ್ತಲ್ಲ ಹಾಗೆ, ನಿನ್ನನ್ನು ನಾನು ಶರಣ ಹೊಂದುತ್ತೇನೆ. ತ್ವಾಂ ಸೂರಿಭಿ ತತ್ವಬುಭುತ್ಸಾಧ ಸದಾಭಿವಾದಾರ್ಹಣ ಪಾದಪೀಠಂ. ಯಾರ ನೀನು? ಸೂರಿಭಿ ಜ್ಞಾನಿಗಳಿಂದ ತತ್ವಬುಭುತ್ಸಯ ತತ್ವವನ್ನು ತಿಳಿದಕ್ಕೋಸ್ಕರ, ಬೋದ್ಧುಮಿಚ್ಚ ಬುಭುತ್ಸ ತತ್ವವನ್ನು ತಿಳಿಯಬೇಕು ಅಂತ ಅಪೇಕ್ಷೆಯಿಂದ ಸದಾ ಯಾವಾಗಲೂ ಕೂಡ ಅಭಿವಾದಾರ್ಹಣ ಪಾದಪೀಠಂ, ಅಭಿವಾದಕ್ಕೆ ಮತ್ತು ಪೂಜೆಗೆ ಅರ್ಹವಾದಂಥ ಪಾದಪೀಠ ನಿನ್ನ ಇಂಥ ನಿನ್ನ ಪಾದಪೀಠವಂತ ನಮಾಮಿ ಖಿಲಾದೀಶ ಕಿರೀಟ ಕೃಷ್ಣಪೀಠವತ್ ಉತ್ತಮ ಶಮನೀರ್ಕಾಪಂ ಶ್ರೀಪದೇಹೇ ಪಾದಪಂಕಜಂ. ನಿನ್ನ ಪಾದಪೀಠ ಎಂಥದ್ದು ಅಂದರೆ, ಸದಾ ಅಭಿವಾದ ಪೂಜೆಗಳಿಗೆ ನಮಸ್ಕಾರ ಪೂಜೆಗಳಿಗೆ ಅರ್ಹವಾದ ಪಾದಪೀಠವನ್ನು ಜ್ಞಾನಿಗಳು ತತ್ವಜ್ಞಾನವನ್ನು ಹೊಂದಲಿಕ್ಕೋಸ್ಕರವಾಗಿ ಆರಾಧನೆ ಮಾಡ್ತಾರೆ. ಮತ್ತೆ ಇನ್ನೆಂಥವನು ನೀನು? ಪೂರ್ಣನಾದವನು. ಯಾವುದರಿಂದ? ಐಶ್ವರ್ಯ ವೈರಾಗ್ಯ ಯಶಸ್ಸು ಅವಬೋಧ ವೀರ್ಯ ಶ್ರೇಯ ಪೂರ್ತಿ ಭಗವತ್ ಶಬ್ದದ ಅರ್ಥ. ಐಶ್ವರ್ಯಶ ಸಮಗ್ರಸ್ಯ ವೀರ್ಯಶ ಯಶಸ ಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಐಶ್ವರ್ಯ ವೈರಾಗ್ಯ ಯಶಸ್ಸು ಅವಬೋಧ ವೀರ್ಯ ಸ್ತ್ರೀ ಇವುಗಳಿಂದ ಪೂರ್ಣನಾದ ಅಂದ್ರೆ ಪೂರ್ಣ ಭಗವಂತನಾದ ನಿನ್ನನ್ನು ನಾನು ಶರಣ ಹೊಂದ್ತೇನೆ. ಜ್ಞಾನಿಗಳಿಂದ ತಿಳುವಳಿಕೆಯ ಬಯಕೆಯಿಂದ ಸದಾಕಾಲ ಅಭಿವಂದನೆಗೆ ಅರ್ಹವಾದಂತಹ ಪಾದಪೀಠ ಹೊಂದಿರುವ ನಿನ್ನನ್ನು ಮತ್ತು ಐಶ್ವರ್ಯ ವೈರಾಗ್ಯಾದಿಗಳಿಂದ ತುಂಬಿರುವ ನಿನ್ನನ್ನು ನಾನು ಆಶ್ರಯಿಸುವೆನು. ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ದೇ. ಕಡೆ ಕಪಿಲ ಸ್ತೋತ್ರಗಳಿವೆಲ್ಲ. ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ದೇ. ಪರಂ ಹಿಂದೆ ಅರ್ಥ ಬರೆದರೆ ಆಚಾರ್ಯ ಪರಶಬ್ದಕ್ಕೆ ಆರಂಭದಲ್ಲೇ ಬಂದ್ಬಿಟ್ಟಿದೆ. ಸತ್ಯಂ ಪರಂ ಧೀಮಹಿ, ಪರಂ ಅಂದರೆ ಸಂಪೂರ್ಣ ಗುಣಂ, ಗುಣಪೂರ್ಣನಾದಂತಹ, ಪ್ರಧಾನಂ ಅತ್ಯಂತ ಶ್ರೇಷ್ಠನಾದಂತಹ, ಪುರುಷಂ ಪುರು ಅಂದರೆ ಪೂರ್ಣ ಅಂತ ಅರ್ಥ. ಪುರು ಅಂದರೆ ಬಲಜ್ಞಾನದ ಪೂರ್ಣನಾದನ್ನು ಪುರು ಅಂತ ಕರೀತಾರೆ. ಪುರುಷಯಮೇವ ಸಂತಂ ಅಂತ ಮನುಷ್ಯನಿಗೆ ಅರ್ಥ, ಮತ್ತು ಪೂರ್ಣ ಗುಣವಂತ ಅಂತ ದೇವರಿಗೆ ಅರ್ಥ. ಮಹಾಂತಂ ಅಣೋರಣೀಯಾನ್ ಮಹತೋ ಮಹೀಯಾನ್, ಮಹಾಂತ ಮಹಾತ್ಮನಾದ ದೊಡ್ಡವನಾದ. ಕಾಲಂ ಕಲಕಾಮಧೇನು, ಎಷ್ಟೋ ಅರ್ಥ ಬರೀತಾರೆ ಆಚಾರ್ಯರಿಗೆ. ಕಾಮಧೇನುವಿನಂತೆ ರಕ್ಷಣೆ ಮಾಡ್ತಕ್ಕಂತಹ ಅಥವಾ ಕಾಲ ನಿಯಾಮಕನಾದಂತಹ. ಕವಿಂ ಸರ್ವಜ್ಞಂ ಎಸ್ ಸರ್ವಜ್ಞ ಸರ್ವವಿತ್, ಕವಿಂ ಪುರಾಣಂ ಅನುಶಾಸಿತಾರಂ. ತ್ರಿವೃತಂ ಮೂರು ರೂಪಗಳನ್ನು ಸ್ವೀಕಾರ ಮಾಡತಕ್ಕಂತಹ, ಅಂದರೆ ಸೃಷ್ಟಿ ಸ್ಥಿತಿ ಲಯಗಳಿಗೋಸ್ಕರ ಮೂರು ರೂಪ ಸ್ವೀಕಾರ ಮಾಡತಕ್ಕಂತಹ ಮತ್ತಾದ ಅನೇಕ ಅರ್ಥಗಳು. ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮದೇವರಲ್ಲಿ ಬ್ರಹ್ಮರೂಪ, ಶಿವನಲ್ಲಿ ಶಿವರೂಪ, ವಿಷ್ಣು ರೂಪ ತಂದೆ ಹೇಳಿದ್ದಾರೆ ಮೂತನ್ನು. ಬ್ರಹ್ಮ ಮೂರ್ತಿ ಸೃಷ್ಟಿ ಸ್ಥಿತಿ ಲಯಗಳೇ ಮೂರು ರೂಪಗಳಾದ್ದರಿಂದ ಮೂರು ರೂಪ ಸ್ವೀಕಾರ ಮಾಡಿದಂತಹ, ಮತ್ತೆ ಲೋಕಪಾಲಕನಾದಂತಹ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ, ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ, ಕೇವಲ ಸ್ವರೂಪ ಸಾಮರ್ಥ್ಯದಿಂದ ಇಡೀ ಜಗತ್ತನ್ನ ಅನುಗತ ವ್ಯಾಪಿಸಿರುವಂತಹ, ಅಥವಾ ಗತಿ ಜ್ಞಾನಾರ್ಥಕ ಎಲ್ಲ ಬಲ ಜಗತ್ತನ್ನು ಬಲ್ಲಂತಹ, ಸ್ವಚ್ಛಂದ ಶಕ್ತಿ, ಸ್ವಚ್ಛಂದ ಶಕ್ತಿ ಸ್ವೇಚ್ಛಾಶಕ್ತಿ ಸರ್ವಶಕ್ತಿ ಹೊಂದಿರತಕ್ಕಂತಹ ಕಪಿಲಂ ಪ್ರಪದ್ದೆ, ಕಪಿಲನಾದ ನಿನ್ನ ನಾನು ಶರಣು ಹೊಂದುವೆನು ಅಂತ ಅರ್ಥ. ಮತ್ತೆ ಹೇಳ್ತಾರೆ, ಇನ್ನೂ ಅನೇಕ ಅರ್ಥ ಹೇಳ್ತಾರೆ. ತ್ರಿವೃತ್ತ ಅಂತ ಹೇಳಿ ಪೃಥ್ವಿ ಅಪ್ತೇಜಸ್ಸುಗಳಲ್ಲಿ ವ್ಯಾಪ್ತನಾದವನು, ಅಥವಾ ಸ್ವರ್ಗಮರ್ತ್ಯ ಪಾತ್ರಗಳಲ್ಲಿ ವ್ಯಾಪ್ತನಾದವನು, ಭೂಹು ಭೂಹ ಸ್ವಾದಲ್ಲಿ ವ್ಯಾಪ್ತನಾದವನು, ಅಥವಾ ಶ್ವೇತದ್ವೀಪ ಅನಂತಹ ರವಿಗೂ ನೆಲೆಸಿದವನು, ಅನೇಕ ಅರ್ಥಗಳು ನೆಲಕ್ಕೆ ಬರುತ್ತೆ ಮೂರು ತ್ರಿವೃತ್ತ ಎಂಬುದಕ್ಕೆ. ಅದೆಲ್ಲ ಹೇಳ್ತಾರೆ ಇದರಲ್ಲಿ. ತ್ವಂ ತ್ವಾ ಅಭಿಪೃಚ್ಛೇದ್ಯಪತಿಂ ಪ್ರಜಾನಾಂ ತ್ವಯಾವತೀರ್ಣೇನ ಉತಾಪ್ತ ಕಾಮಃ ಪರಿವ್ರಾಜಾಂ ಪದವೀಂ ಆಸ್ಥಿತೋಹಂ ಚರಿಷ್ಯೇ ತ್ವಾಂ ಹೃದಿ ಯುಂಜನ್ ವಿಶೋಕಃ. ತಂ ತ್ವಾ ಅಭಿಪೃಚ್ಛೇ ಅದ್ಯ ಪತಿಂ ಪ್ರಜಾನಾಂ ತ್ವಯಾ ಅವತೀರ್ಣೇನ ಉತ ಆಪ್ತ ಕಾಮಃ ಪರಿವ್ರಾಜಾಂ ಪದವೀಂ ಆಸ್ಥಿತಃ ಅಹಂ ಚರಿಷ್ಯೇ ತ್ವಾಂ ಹೃದಿ ಯುಂಜನ್ ವಿಶೋಕಃ. ಈಗ ಹೇಳ್ತಾರೆ, ನೀನೆಂಥವನು ಅಂದರೆ ತ್ವಯಾ ಅವತೀರ್ಣೇನ ಉತ ಆಪ್ತ ಕಾಮಃ. ನೀನು ಅವತಾರ ಮಾಡಿದ್ರೆ ನನ್ನ ನನ್ನ ಇಷ್ಟಾರ್ಥವೆಲ್ಲ ಈಡಿ ಹೋಗಿಬಿಡ್ತು. ನೀನು ಅವತಾರದೇ ನನ್ನ ಗುರಿಯಾಗಿತ್ತು, ಕೆಲಸ ಆಗೋಯ್ತು ಈಗ. ಆದರೆ ನಾನು ನಿನ್ನೇನು ಮಾಡ್ತಾ ಇದ್ದೇನೆ, ತ್ವಂತ್ವಾ ಅಭಿಪೃಚ್ಛೆ ಅದ್ಯ ಪ್ರಜಾನಾಂ ಪತಿಂ, ಪ್ರಜೆಗಳಿಗೆ ಪತಿಯಾದ ನಿನ್ನನ್ನು, ಪ್ರಜಾಪತಿ ವಿಷ್ಣು ಸಹಸ್ರಮಂದಿರ ಬರುತ್ತೆ, ಪ್ರಜಾಪತಿ ದೇವರ ಹೆಸರು, ಪ್ರಜಾಪತಿಯಾದ ನಿನ್ನನ್ನು ಅದ್ಯ ಈಗ ಅಭಿಪೃಚ್ಛೆ ಅಪಣೆ ಬಿಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಭಿಪೃಚ್ಛೆ ಅಪಣೆ ಬಿಡ್ತಾ ಇದ್ದೇನೆ. ಯಾವುದಕ್ಕೆ? ಪದವಿ ಪದವಿ ಪರಿವ್ರಾಜಾಂ ಪದವೀಂ ಆಸ್ಥಿತೋಹಂ ಚರಿಷ್ಯೇ ತ್ವಾಂ. ನಾನೀಗ ಪಾಯುರಾಜ್ಯ ಪದವಿಯನ್ನು ಹೊಂದಿ ಸನ್ಯಾಸಶಾಸ್ತ್ರವನ್ನು ಸ್ವೀಕಾರ ಮಾಡಿಬಿಟ್ಟು ಇಲ್ಲಿ ಹೋಗೋದಿಲ್ಲ. ತ್ವಾಂ ಚರಿಷ್ಯೆ, ನೀನು ವಿಶೇಷ ಆರಾಧನೆ ಮಾಡ್ತೇನೆ. ತ್ವಾಂ ಹೃದಯ ಯುಂಜನ್ ವಿಶೋಕಃ, ನನ್ನ ನಿನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ವಿಶೋಕ ಎಲ್ಲ ಶೋಕವನ್ನು ಕಳ್ಕೊಂಡು ಆರಾಧನೆ ಮಾಡ್ತೇನೆ, ಅನುಮತಿ ಕೊಡು ಅಂತ ಅರ್ಥ. ನೀನು ಅವತಾರ ಉದ್ದೇಶವಾಗಿತ್ತು, ಅವತಾರ ಆಗೋಯ್ತು, ಈಗ ನಾನು ಪೂರ್ಣ ಕಾಮನಾಗಿಬಿಟ್ಟೆ. ಇನ್ನೇನು ಮಾಡಬೇಕಾಗಿದೆ? ನೀನು ಹೆಚ್ಚೆಚ್ಚು ಆರಾಧನೆ ಮಾಡಬೇಕು. ಅದು ಗೃಹಸ್ಥಾಶ್ರಮದಲ್ಲಿ ಅದಾಗೋದಿಲ್ಲ. ಅದಕ್ಕೇನು ಮಾಡ್ತೇನೆ ನಾನು? ಸನ್ಯಾಸಾಸ್ತ್ರ ತೊಗೊಂಡ್ಬಿಡ್ತೇನೆ. ಗೃಹಸ್ಥಾಶ್ರಮದಲ್ಲಿ ಆತಕ್ಕಾಗೋದಿಲ್ಲ ಅಂದರೆ ಕಾರಣ ಕೊಡ್ತಾರೆ. ಗೃಹಸ್ಥರಿಗೇನಿದೆ? ಪಿತೃಕಾರ್ಯ, ಮಡಿ, ಮೈಲಿಗೆ ಮುಖ್ಯೇಶವಾಗಿ ಸೂತಕ, ವೃದ್ಧಿ ಏನೇನೋ ಉಂಟು. ದಿವಸ ಎಷ್ಟು ಕೆಲವು ಯಾರೋ ಒಬ್ರು ಹೇಳಿದರು ಒಂದು ಊರೊಳಗೆ, ಸುತ್ತಮುತ್ತ ಜನ ಇದ್ದಾರಂತೆ ಬಂಧುಗಳಂತೆ, ಸೂತಕ ಬಂತಂತೆ ವೃದ್ಧಿ ಬಂತಂತೆ. ಎಷ್ಟು ಕಂಟಿನ್ಯೂಸ್ ಆಗಿ 56 ದಿವಸ ತಂದೆ ಅದು ಮಿಸ್ಸಾಯ್ತು ಅಂತ ಹೇಳಿ ಕಂಟಿನ್ಯೂ ಉಳಿದ ಖುಷಿಯಾಗಿಬಿಡ ಸರ್ ಸದ್ಯ ವಿಷಯ ಆಯ್ತು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು 50 ದೇವ್ರ ಬಿಟ್ಟಾಗೆ ಇಲ್ಲ, ವೃದ್ಧಿ ಆಶೌಚ, ವೃದ್ಧಿ ಆಶೌಚ, ಯಾರ ಹುಟ್ಟೋದು ಯಾರ ಸಾಯೋದು. ಹೀಗಾಗಿ ಎಷ್ಟು ಟೈಮ್ ವೇಸ್ಟ್ ಆಯ್ತು ಅಂತ ಹೇಳಿ ಅದು ಸನ್ಯಾಸಿಗಳಾದ್ರೆ ಯೋಚನೆ ಇಲ್ಲ, ಯಾರ ಸತ್ರ ಅವ್ರಿಗೆ ಮೈಲಿಗೆ ಇಲ್ಲ, ಎದ್ದವ್ರಿಗೆ ಪೂಜೆ ಇಲ್ಲ, ಚಾನ್ಸೇ ಇಲ್ಲ. ಆದ್ರಿಂದ ಸನ್ಯಾಸಾಶ್ರಮ ತಗೊಂಡ್ರೆ ಮತ್ತೆ ಪಿತೃಕಾರ್ಯ ಇತ್ಯಾದಿಗಳಿಗೆ ಟೈಮ್ ಹೋಗೋದಿಲ್ಲ. ತರ್ಪಣ ಅದು ಶ್ರಾದ್ದ ಆಗಿದ್ದ ಅನಧ್ಯಯನ ಹೆಸರೇ ಇಲ್ಲ, ಗೊತ್ತಾಯ್ತಾ? ಶ್ರಾದ್ದಾದ ದಿವಸದಲ್ಲಿ ವಿಶೇಷ ಮಾಡಕ್ ಬರೋದಿಲ್ಲ, ಅವೆಲ್ಲ ಸ್ಟಾಪ್ ಆಗಿಬಿಡ್ತದೆ. ಆದ್ರೆ ಸನ್ಯಾಸಾಶ್ರಮ ತಗೊಳ್ಳೋದು ಯಾತಕ್ಕೆ ಅಂದ್ರೆ ಅದಕ್ಕೆ ಬರೀತಾರೆ ಯೋಗದೀಪಿಕಾದ್ರೆ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಸಂಕೋಚೆ ಶ್ರವಣಾದೀನಾಂ ಅನ್ಯತ್ ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಬರ್ಹತಿ. ಪಾಠ ಪ್ರವಚನಕ್ಕೆ ಅವಕಾಶ ಇದೆ ಅಂದ್ರೆ ಉಳಿದ ಕೆಲಸ ಸಂಕೋಚ ಮಾಡಿಬಿಡಿ ಅಂತ ಹೇಳ್ತಾರೆ. 1000 ಗಾತ್ರಿಯವರು 100 ಮಾಡಿ ಆಗ ಪಾಠ ಪ್ರವಚನ ಅನುಕೂಲ ಆಗೋದಾದ್ರೆ, ಇನ್ನೂ ಅರ್ಜೆಂಟ್ ಇದ್ರೆ 10 ಮಾಡಿ. 10ಕ್ಕಿಂತ ಕಡಿಮೆ ಮಾಡಾಗಿಲ್ಲ, ಮಾಡಲೇಬೇಕು. ಆದರೆ ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಇನ್ನೂ ಕಡಿಮೆ ಮಾಡಬೇಕು ಅಂತಿದ್ರೆ ಅವಾಗ ಹೇಳ್ತಾರೆ, ತತಸ್ಸಂಕೋಚವನ್ವಿಷ್ಯನ್ ಪಾರಿವ್ರಾಜ್ಯಂ ಭಜೇತ್ ಪುಮಾ. ಇನ್ನೂ ಕಡಿಮೆ ಮಾಡೋ ಸನ್ಯಾಸಿಗಳಾಗಿಬಿಡಿ ಅಂತ ಹೇಳ್ತಾರೆ. ಇನ್ನೂ ಕಡಿಮೆ ಆಗುತ್ತೆ ಸನ್ಯಾಸ, ಇವತ್ತು ಜಾಸ್ತಿ ಆಗಿಬಿಡುತ್ತೆ ಸನ್ಯಾಸಿಗಳಾಗ್ಬಿಟ್ಟು ಏನಾಗುತ್ತೆ ಈಗ? ಇನ್ನೂ ಕೆಲಸ ಜಾಸ್ತಿ ಆಗಿಬಿಡುತ್ತೆ. ಯಾವ ಕೆಲಸಕ್ಕೂ ಟೈಮ್, ದೇವರ ಧ್ಯಾನಕ್ಕೆ ಟೈಮ್ ಇರಲ್ಲ, ಆಗಾಗಿಬಿಡುತ್ತೆ. ಪರಿವ್ರಾಜಾಂ ಪದವೀಂ ಆಸ್ಥಿತೋಹಂ ಚರಿಷ್ಯೇ ತ್ವಾಂ ಹೃದಿ ಯುಂಜನ್ ವಿಶೋಕಃ. ಭಗವಾನ್ ಉವಾಚ, ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೇ ಅಥಾ ಜನಿಮಯಾ ತುಭ್ಯಂ ಯದವೋ ಚಮೃತಂ ಮುನೇ. ಈ ಪರಮಾತ್ಮ ಏನ್ ಮಾಡ್ತಾನೆ, ಅವ್ರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತಿ ಅಲೌಕಿಕೇ ಅಥಾ ಅಜನಿಂ ಮಯಾ ತುಭ್ಯಂ ಅಥಾಜನಿ ಮಯಾ ತುಭ್ಯಂ ಯದವೋಚ ಮೃತಂ ಮುನಿ. ಹೇಳ್ತಾರೆ, ಮಯಾ ಪ್ರೋಕ್ತಂ ಆಭಾಸೋ ಜ್ಞಾನಮಾಲೋಕೋ ಲೋಕೋ ಭಾಸಶ್ಚ ಕಥ್ಯತೆ ಇತ್ಯಾದಿ ಇತ್ಯಾಭಿಧಾನಾತ್ ಲೋಕಶಬ್ದೇನ ಜ್ಞಾನಂ ವಿವಕ್ಷಿತಂ. ಕಥಂ ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಯಥಾರ್ಥ ಜ್ಞಾನ ವಿಷಯೇ. ಸತ್ಯಲೋಕ ಅಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ ಮಾಡಿದೆ. ಸತಿ ಅಲೌಕಿಕೆ ಅಲ್ಲ, ಸತ್ಯಲೌಕಿಕೆ ಯಥಾರ್ಥ ಜ್ಞಾನ ವಿಷಯಕ್ಕೋಸ್ಕರವಾಗಿ. ಎನ್ ಮಯಾ ಪ್ರೋಕ್ತಂ ತದೇವ ಲೋಕಸ್ಯ ಜನಸ್ಯ ಪ್ರಮಾಣಂ ಪ್ರಮಾಕರಣ. ನಾನು ಯಥಾರ್ಥ ಜ್ಞಾನ ಬರಲಿಕ್ಕೋಸ್ಕರವಾಗಿ ಏನು ತೋರಿಸಿಕೊಡ್ತೇನೆ ಲೋಕಕ್ಕೆ, ಅದೇ ಪ್ರಮಾಣ. ಯಜ್ಜದಾಚರತಿ ಶ್ರೇಷ್ಠ ತತ್ತದೇ ವೇತರೋಚನ. ಅಥ ಅಜನಿ ಮಯಾ ತುಭ್ಯಂ ಯದವೋಚಂ ಮೃತಂ ಮನೆ. ಅದಕ್ಕೆ ಅವತಾರ ಮಾಡಿದ್ದೇನೆ ನಾನೀಗ. ಈಗ ಅವತಾರದ ಉದ್ದೇಶ ಹೇಳ್ತಾರೆ. ಧರ್ಮ ಹೇಳಿಬಿಟ್ರೆ ಸಾಕಲ್ಲ ಯಾಕೆ ಅವತಾರ ಮಾಡ್ತೀವಿ ಅಂತ ಪ್ರಶ್ನೆ ಬರಬಹುದು. ಮೂಲ ರೂಪ ಧರ್ಮ ಹೇಳಿಬಿಡ್ಬೋದಲ್ಲ ಅಂತ ಕೇಳಿದರೆ, ಧರ್ಮ ಹೇಳಿ ಜನಕ್ಕೆ ಗೊತ್ತಾಗಲ್ಲ, ಏನು ಮಾಡಬೇಕು? ಮಾಡಿ ತೋರಿಸ್ಬೇಕು ಗೊತ್ತೆ, ಮಾಡಿ ತೋರಿಸ್ತೇ ಜನಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ಅವತಾರ ಮಾಡ್ತೇನೆ ಅಂತ ಹೇಳ್ತಾರೆ. ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣಂ ಅಂತಾನೆ. ಎಷ್ಟೇ ಹೇಳಿದ್ರು ಕೂಡ ಮಾಡಿ ತೋರಿಸಿದ್ರೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಹೇಳೋದು ಬೇರೆ, ಮಾಡಿ ತೋರಿಸೋದು ಬೇರೆ. ಅವ್ರು ಇಷ್ಟ ಆದ ತಕ್ಷಣ ಹೋದು ಅನಿಸ್ಬಿಡುತ್ತೆ. ಪ್ರಾಕ್ಟಿಕಲ್ ನಮ್ಮ ಕಾನ್ಸೆಪ್ಟ್ ಇದೆ. ಹೇಗೆ ನಮಗೆ ಸೈನ್ಸಿ ಪ್ರಾಕ್ಟಿಕಲ್ ಇದೆಯೋ, ಫಿಲಾಸಫಿಗೂ ಏನಿದೆ ಪ್ರಾಕ್ಟಿಕಲ್, ಆಚರಣೆನೇ ಪ್ರಾಕ್ಟಿಕಲ್ ಅಷ್ಟೇ, ಆಚರಣೆನೇ ಪ್ರಾಕ್ಟಿಕಲ್ ಆಗೋದು. ಅದಕ್ಕೆ ನಾನೇನು ಮಾಡಿದ್ದೇನೆ ಈಗ, ಅದಕ್ಕೆ ಅವತಾರ ಅಥ ಅಜನಿ, ಅದಕ್ಕೆ ಅವತಾರ ಮಾಡಿದೆ. ಮಯಾ ತುಭ್ಯಂ ಯದವೋಚ ಮೃತಂ ಮುನೆ. ಮುನಿಗಳೇ, ನಾನು ನಿನಗೆ ಏನು ಹೇಳಿದ್ದೆ ಅವತಾರ ಮಾಡ್ತೇನೆ ಅಂಥೇಳಿ ಅದು ಋತಂ ಸತ್ಯ ಮಾಡಿದ್ದೇನೆ ಅದು ಮೂಲಕವಾಗಿ. ಏತನ್ಮೇ ಜನ್ಮ ಲೋಕೇಸ್ಮಿನ್ ಮುಮುಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನ ಯತತ್ವಾನಾಂ ಸಮತ್ವಾಯಾತ್ಮದರ್ಶಿನಾಂ. ಏತನ್ಮೇ ಜನ್ಮ ಲೋಕೇ ಅಸ್ಮಿನ್ ಮುಮುಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ ಸಮತ್ವಾಯ ಆತ್ಮದರ್ಶಿನಾಂ. ಅಸ್ಮಿನ್ ಲೋಕೇ ಮೇ ಏತಜ್ಜನ್ಮ. ಈ ಲೋಕದಲ್ಲಿ ನನ್ನ ಅವತಾರ ಯಾತಕ್ಕಾಗಿದೆ ಗೊತ್ತೇನೋ? ಮೋಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ. ಮೋಕ್ಷೂಣಾಂ, ಲೋಕ ಮೋಕ್ಷ ಬಯಸ್ತಕ್ಕಂಥ ಜನಗಳಿಗೆ ದುರಾಶಯಾತ್ ಕೆಟ್ಟ ವಿಷಯದ ಬಗ್ಗೆ ಮನಸ್ಸು ಹೋಗದಂತೆ ಪ್ರಸಂಖ್ಯಾನಾಯ ತತ್ವಾನಾಂ, ತತ್ವ ಸಂಖ್ಯಾನ ಮಾಡಿಕೊಡಬೇಕಾಗಿದೆ. ಅದಕ್ಕೆ ನಾನು ಬಂದಿದ್ದೇನೆ. ಸಮತ್ವಾಯ ಆತ್ಮದರ್ಶಿನಾಂ, ಮತ್ತು ಬ್ರಹ್ಮಜ್ಞಾನಿಗಳಾದವರಿಗೆ, ಯಾರಿಗೆ ನಿನಗೆ ಜ್ಞಾನ ಬಂದಿಲ್ಲ ಅವ್ರಿಗೆ ಜ್ಞಾನ ಕೊಡಬೇಕಾಗಿದೆ. ಜ್ಞಾನ ಬಂದವರಿಗೆ ಏನು ಮಾಡಬೇಕಾಗಿದೆ? ಸಮತ್ವವನ್ನು ತೋರಿಸಬೇಕಾಗಿದೆ. ಸಮತ್ವ ಅಂದ್ರೆ ಏನು? ತನ್ನ ರೂಪರೂಪಗಳಲ್ಲಿ ಭೇದ ಇಲ್ಲ ಇತ್ಯಾದಿ ವಿಶೇಷ ಅಂಶವನ್ನು ತಿಳಿಸಬೇಕಾಗಿದೆ. ಯಥಾರ್ಥ ಜ್ಞಾನ ಸ್ಥಿತಿ ಸ್ಥಿರೀಕರಣಾಯ ಚ. ಇಲ್ಲಿ ಸಮ ಮಾಡೋದು ಅಂದ್ರೆ ಏನು ಅಂತ ಕೇಳಿದ್ರೆ, ಬ್ಯಾಲೆನ್ಸ್ ಮಾಡೋದು. ಯೋಗ್ಯರಿಗೆ ಜ್ಞಾನ ಬರಲೇಬೇಕು, ಅಯೋಗ್ಯರಿಗೆ ಜ್ಞಾನ ಬರಲೇಬಾರದು. ಇದು ಮಾಡೋದಕ್ಕೂ ಸಮ ಅಂತ ಕರೀತಾರೆ. ಅದಕ್ಕೆ ಅವತಾರ ಮಾಡಿದ್ದೇನೆ. ಏಷ ಆತ್ಮ, ಅದರಿಂದ ಅದೇಶ ಏನು ಗೊತ್ತಾ? ಅಲ್ಲಿ ಮೋಹನ ಕೂಡ ಮಾಡ್ತಾನೆ ಪರಮಾತ್ಮ. ಒಂದು ಮೋಹಕವಾದ ಸಂಖ್ಯಾಶಾಸ್ತ್ರ ಬೇರೆ ಬರ್ತದೆ, ಅದರಿಂದ ಅಯೋಗ್ಯರಿಗೆ ಜ್ಞಾನ ಬರದಂತೆ ಆಗಿಬಿಡುತ್ತೆ, ಯೋಗ್ಯರಿಗೆ ಜ್ಞಾನ ಬರುತ್ತೆ. ಆ ದೃಷ್ಟಿಯಿಂದ ಕೂಡ ಸಮತ್ವಾಯ ಆತ್ಮದರ್ಶಿ ನಾವು ಏಷ ಇದೇನೆ. ಸಾಂಖ್ಯೀಕೃತ ಅಂತೇ ಪ್ರೋಕ್ತಾನೆ ಸಿದ್ಧಯೇ ಸರ್ವಕರ್ಮಣ, ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಇದೇ ಸಾಂಖ್ಯಕೃತ. ಅದು ತಕ್ಷಣ ಬರೀತಾರೆ, ಕಪಿಲ ಸಾಂಖ್ಯಶಾಸ್ತ್ರೇ ಅಂತ ಬರೀತಾರೆ. ಯಾವ ಸಾಂಖ್ಯ? ಅದು ಬೇರೆ ಸಾಂಖ್ಯ ಮತ, ಅದು ತಪ್ಪದು. ಏಷ ಆತ್ಮಪಥೋ ವ್ಯಕ್ತೋ ನಷ್ಟ ಕಾಲೇನ ಭೂಯಸ ತಂ ಪ್ರವರ್ತಯಿತು ದೇಹಂ ಇವಂ ವಿಧಿ ಮಯಾಭೃತ. ಸಂಖ್ಯಾ, ಸಂಖ್ಯಾ ಹೊಂದಿರೋ ಸಾಂಖ್ಯ. ಇನ್ನೊಂದರ್ಥ ಸಾಂಖ್ಯಂ ಅಂದ್ರೆ ಜ್ಞಾನಂ ಅಂತ ಅರ್ಥ. ತತ್ವಜ್ಞಾನದ ಬಂದು ತಿಳಿಸ್ಕೊಳ್ಳೋದಕ್ಕೋಸ್ಕರ ಸಾಂಖ್ಯ ಅಂತ ಕರೀತಾರೆ. ಮತ್ತು ಸಂಖ್ಯಾ ಮಾಡಿ ಹೇಳಿದಾಗ ಏನಾಗುತ್ತೆ ಜನಕ್ಕೆ ಅರ್ಥ ಆಗುತ್ತೆ. ಸಂಖ್ಯಾ ಅಂದ್ರೆ ತತ್ವವಿಭಾಗ, ತತ್ವ ಚತುರ್ವಿಂಶತಿ ಅಲ್ಲ, ನ್ಯೂಮರಾಲಜಿ ತತ್ವವಿಂಶತಿ, 24 ತತ್ವಗಳನ್ನು ಹೇಳೋದೇ ಸಂಖ್ಯಾಶಾಸ್ತ್ರ. ಗೊತ್ತಾಯ್ತಾ? ತತ್ವವನ್ನು ವಿಭಾಗ ಮಾಡಿ ಹೇಳಿದಾಗ ಇಷ್ಟು ಜನ ಕೂತಿದ್ದಾರೆ, ನಮಗೆ ಅರ್ಥ ಆಗೋದಿಲ್ಲ. ಕ್ಲಾಸ್ ದೊಡ್ಡಿರ್ತಾರೆ, ಕ್ಲಾಸ್ ಎ ಕ್ಲಾಸ್ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಏನಾಗ್ಬಿಡುತ್ತಾಗ ತಕ್ಷಣ ಡೈವರ್ಟ್ ಆಗ್ಬಿಡುತ್ತೆ ಸರ್. ಅರ್ಥ ಆಯ್ತಾ? ಇವಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತಷ್ಟು ಮಾತ್ರ ಡೈವರ್ಟ್ ಆಗ್ಬಿಡುತ್ತೆ. ವಿಭಾಗ ಮಾಡ್ಬೇಕಾದ್ರೆ ಏನ್ ಬೇಕು? ಒಂದು ಬೇಸಿಸ್ ಬೇಕು. ಇಡೀ ಯೂನಿವರ್ಸ್ ಅನ್ನು ಎಷ್ಟು ವಿಭಾಗ ಮಾಡಿಬಿಡ್ತಾರೆ? 24 ತತ್ವಗಳು ಅಂತ ಮಾಡಿದ ತಕ್ಷಣ ಏನಾಗುತ್ತಾಗ ದೇವರ ಅರ್ಥ ಮಾಡಿ ಸುಲಭ ಆಗುತ್ತಾಗ. 24 ಮೇಲೆ ಯಾರಿದ್ದಾರೆ? ಪರಮಾತ್ಮ. 25 ತತ್ವನೇ ಪರಮಾತ್ಮ. ಪುರುಷ ಪಂಚವಿಂಶಕ ತಂತ್ರಸಾರದಲ್ಲಿ ಹೇಳ್ತಾರೆ, ಭೂತೇತ ಪಂಚವಿಂಶತಿ ಪುರುಷ ಅವ್ಯಕ್ತಂ ಮಹಾಂಶೈವ ಅಂತ ಹೇಳ್ಬೇಕಾದ್ರೆ ಪರಮಾತ್ಮದಿಂದ ಪ್ರಾರಂಭ ಮಾಡಿದ್ರೆ ನಾವು ಭೂಮಿಯವರಿಗೆ ಲೆಕ್ಕ ಹಾಕಿದ್ರೆ ಎಷ್ಟು ತತ್ವ ಆಗುತ್ತೆ? 25 ಆಗುತ್ತೆ. ದೇವ್ರನ್ನ ಬಿಟ್ಟರೆ ಎಷ್ಟಾಗುತ್ತೆ? 24 ತತ್ವ. ಅವ್ರು 24 ಹೇಳಿದ್ರು, ದೇವ್ರನ್ನ ಬಿಟ್ಟುಬಿಟ್ರು ಅವರು, ಬರೀ 24 ಹೇಳ್ಬಿಟ್ರು, 25 ಮೇಲಿರೋದನ್ನು ಹೇಳೇ ಇಲ್ಲ. ಅದಕ್ಕೋಸ್ಕರ ನೈರೀಶ್ವರ ಸಾಂಖ್ಯರು ಇದ್ದಾರೆ, ಶೇಷ್ವರ ಸಾಂಖ್ಯರಲ್ಲೂ ಕೂಡ ದೇವ್ರನ್ನ ಒಪ್ಪಿದ್ರು ಒಪ್ಪದೇ ಇದ್ದಾಗ ಲೆಕ್ಕ ಆ ರೀತಿ ಇದ್ದ. ನಮ್ಮದು 25 ತತ್ವನೇ. ಅದೇ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೇಳದ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನವೆನನ್ನು ದಿನವು. ಆ ದೃಷ್ಟಿಯಿಂದ ಸಾಂಖ್ಯಂ ಅಂದ್ರೆ ಆ ರೀತಿ ಜ್ಞಾನ, ಸಂಖ್ಯೆಯ ಮೂಲಕ ಜ್ಞಾನ. ಇನ್ನು ಸ್ಪೆಷಲ್ ಅದು. ಏಷ ಆತ್ಮಪಥೋ ವ್ಯಕ್ತೋ ನಷ್ಟ ಕಾಲೇನ ಭೂಯಸ ತಂ ಪ್ರವರ್ತಯಿತು ದೇಹಂ ಇಮಂ ವಿಧಿ ಮಯಾಭೃತಂ. ಇದೇನೀಗ ಏಷ ಆತ್ಮಪಥ ಅವ್ಯಕ್ತ. ಆತ್ಮಪಥ ಅಂದ್ರೆ ನನ್ನ ವಿಷಯದ ಜ್ಞಾನ. ಅದೇನಾಗಿದೆ? ಬ್ರಹ್ಮಜ್ಞಾನ. ಕಾಲೇನ ಭೂಯಸ ನಷ್ಟ. ಈ ಕಾಲ ನಷ್ಟ. ಸಕಾಲೇನೇಹ ಮಾತ ಯೋಗೋ ನಷ್ಟ ಪರಂತಪ. ಅರ್ಜುನ ಹೇಳಿದ್ದಿದೆ ಮಾತನ್ನೇ. ಲಾಂಗ್ ಗ್ಯಾಪ್ ಬಂದಿದ್ರೆ ಏನಾಗ್ಬಿಟ್ಟಿದೆ ಕಾಲಿದು? ನಮಗೆ ತುಂಬ ದಿವಸ ಮರ್ತೋಗ್ಬಿಡ್ತೀವಿ ಎಲ್ಲಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅವತ್ತೇ ನೆನಪಿರುತ್ತೆ, ತುಂಬ ದಿವಸ ಗ್ಯಾಪ್ ಬಂದ್ರೆ ಏನಾಗುತ್ತೆ? ಎಲ್ಲೋ ಇಟ್ಟಿದ್ದೆ ಎಲ್ಲೋ ಇಟ್ಟಿದ್ದು ಶುರು ಮಾಡಿಬಿಡ್ತಾನೆ. ಲೋಕದ ವೀಕ್ನೆಸ್ ಅದು. ಕಾಲ ಕಡಿತ ಹೋದಂತೆ ಏನಾಗುತ್ತೆ? ಗಯಾದು ಯಾದಕ್ಕೆ ಮಾಡ್ತಲೋ ಅಂದ್ರೆ ಅಲ್ಲಿ ಹೇಳ್ತಾರೆ, ಸಕಾಲೇನ ಸಕಾಲಸ್ಯತಿ ಸತು ಕಾಲಸ್ಯ ದೀರ್ಘತ್ವಾತ್ ಮಾತು ಸ್ತ್ರೀತ್ವಾತ್ ಮಾತು ತಿರುವುದದೆ. ನಾರದರ ಗರ್ಭದಲ್ಲಿ ನಾರದರು ಬಂದಾಗ ಗರ್ಭದಲ್ಲಿ ಕೂತ್ಕೊಂಡು ಕೇಳಿದ್ದಾರೆ ಪ್ರಹ್ಲಾದ, ಪ್ರಹ್ಲಾದನಿಗೆ ಗೊತ್ತಿದೆ, ಕೈ ಅದು ಮರ್ತೋಗಿದೆ. ಯಾತಕ್ಕೆಂದ್ರೆ ಪ್ರಹ್ಲಾದನ ಹೇಳ್ತಾನೆ, ಸ ಕಾಲೇನೇಹ ಮಹತ ಅಂತೇಳಿ ಇಲ್ಲಿ ಹೇಗೆ ಹೇಳ್ತಾರೋ, ಸತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್ ಮಾತುಹು ತಿರೋದದೆ. ಲಾಂಗ್ ಗ್ಯಾಪ್ ಆಯಿತು, ಮತ್ತೆ ಹೆಂಗ ಸಾಧ್ಯ ಮನೆ ಕೆಲಸ ಇತ್ಯಾದಿ ಬೇರೆ ಬಂದ್ಬಿಡ್ತು, ಮರ್ತು ಹೋಗ್ಬಿಡ್ತು ಅಂತ. ಅಂದ್ರೆ ನಾರದ್ರು ಹೇಳಿದಾಗ ಅಲ್ಲೇ ಕೂತಿದ್ದಾಳೆ ಆಕೆ, ಆಕೆಗೆ ಅದು ಉಳಿಲಿಲ್ಲ, ಇವ್ರಿಗೆ ಉಳಿತು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ಗ್ಯಾಪ್ ಇರಬಾರ್ದು. ಪಾಠ ಪ್ರವಚನ ಲಾಂಗ್ ಗ್ಯಾಪ್ ಇದ್ರೆ ಏನಾಗ್ಬಿಡುತ್ತೆ, ಎಲ್ಲ ಮರ್ತು ಹೋಗ್ಬಿಡುತ್ತೆ. ಪೂರ್ವಕಥಾನವಾದಲ್ಲೇ ಮತ್ತೆ ಮೃತ ಮುಗಿದೋಗ್ಬಿಡುತ್ತೆ. ಆ ಏನ ಅದೇ ಹೇಳಿದ್ದು, ಅದಕ್ಕೆ 12 ವರ್ಷ ಆದ್ಮೇಲೆ ಸಂಬಂಧನೇ ಹೋಗುತ್ತೆ ತರಲಾ ಟೈಪ್. 12 ವರ್ಷ ಆಗೋಗ್ಬಿಟ್ರೆ ಸಂಬಂಧ ಕಳ್ಕೊಂಡಾಗ ಲೆಕ್ಕ. ಅಷ್ಟರ ಮಟ್ಟಿಗೆ ಟಚ್ ಇರಬೇಕು ಅಂತ ಅರ್ಥ. ಏಷ ಮಾತು ಯಾರೋ ಲೇಟಾಗಿ ಬಹಳ ದಿವಸ ಬಂದ್ಬಿಟ್ಟಿದೆ ಅಂತಾರೆ, ಯಾರೋ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ತಾರೆ, ಯಾರೋ ಒಳ್ಳೆ ನೋಡ್ದಾಗಿದೆ ಅಂತಾರೆ. ಆ ಟೈಪ್ ಉದ್ದೇಶ ಇರೋದ್ರೆ ಬಹಳ ದಿವಸ ಆಯ್ತು ಅಂತ ಅರ್ಥ. ಅದಕ್ಕೆ ಈ ಗ್ರಂಥಗಳು ಹಾಗಾಗ್ಬಿಡುತ್ತೆ, ಎಲ್ಲೋ ನೋಡ್ದಾಗಿದೆ, ಎಲ್ಲೋ ಕೇಳ್ದಾಗಿದೆ ಅಂತ ಆಗಬಾರ್ದು. ಅದಕ್ಕೆ ಟಚ್ಚಲ್ಲಿ ಯಾವಾಗಲೂ ಟಚ್ಚಲ್ಲಿ ಇರಬೇಕು. ನಷ್ಟ ಕಾಲೇನ ಪೂಯಸ ತಂ ಪ್ರವರ್ತಯಿತು ದೇಹಂ ಇಮಂ ವಿಧಿ ಮಯಾಭೃತಂ. ಆದ್ರಿಂದನೇ ಇಮಂ ದೇಹಂ ಪ್ರವರ್ತಯಿತು, ಇಮಂ ದೇಹಂ ತಂ ಪ್ರವರ್ತಯಿತು, ಯಾವ ಆತ್ಮಪಥ ಅವ್ಯಕ್ತವಾಗಿತ್ತಲ್ಲ, ನಷ್ಟವಾಗಿತ್ತಲ್ಲ, ತಂ ಪ್ರವರ್ತಯಿತು ಅದನ್ನು ಪುನಃ ನಾನು ಪ್ರವರ್ತನೆ ಮಾಡೋಕ್ಕೋಸ್ಕರವಾಗಿ ಇಮಂ ದೇಹಂ ಮಯಾಧೃತಂ ವಿಧಿ ಈ ರೂಪ ಸ್ವೀಕಾರ ಮಾಡಿದ್ದೇನೆ ಅಂತ ತಿಳ್ಕೊಳ್ಳಿ. ಈ ರೂಪ ಸ್ವೀಕಾರ ಮಾಡಿದ ಪರ್ಪಸ್ ಇದು. ಏನ ಆ ಕಾಲದಲ್ಲಿ ಎಷ್ಟು ಗ್ಯಾಪ್ ಇದೆ, ಒಂದು ದಿವಸ ಹೇಳಿದ್ರೆ ಒಂದೇ ಸಾವಿರದ ಸೃಷ್ಟಿ ಆಗ್ತಾ ಇಲ್ಲ, ಹೇಗಾಗ್ತಾ ಇದೆ? ಅಯ್ಯೋ 1000 ವರ್ಷ ಗ್ಯಾಪ್ ಇದೆ ಒಬ್ಬೊಬ್ಬರಿದ್ದಲ್ಲಿ. ಅರ್ಥ ಆಯ್ತಾ? ಸನಕಾದಿಗಳು ಅಲ್ಲಿ ಬಂದ ಕಾಲಕ್ಕೆ ಎಷ್ಟು ವರ್ಷ ಆಗಿ ಹುಟ್ಟಿ ಆಗಲಿ, ಅವರು 1000 ವರ್ಷ ಆಗೋಗ್ಬಿಟ್ಟಿದ್ದಾರೆ. ನೋಡೋದಕ್ಕೆ 5 ವರ್ಷ ತುಳಿದಿದ್ದಾಗಿದ್ದರೂ ಕೂಡ ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ. ಆದ್ರಿಂದ ಎಂತ ಅಪರೋಕ್ಷ ಜ್ಞಾನಿಗಳು ಈ ಸರಿ ಉಳಿದವ್ರ ಜನಗಳು ಇದ್ರು ಎಲ್ಲ ಕಡೆ ಜನ ಇದ್ದೇ ಇರ್ತಾರೆ. ಅವರಿಗೆಲ್ಲ ಏನಾಯ್ತು? ಗ್ಯಾಪ್ ಆದ ಬರ್ತೋಯ್ತು, ಅದು ಗ್ಯಾಪ್ ಇಟ್ಕೊಳ್ಳೋದು ಅಂತ ನೋಡ್ಬೇಕು. ಅದು ಹೇಳ್ತಾರೆ ಮಹಾಭಾರತದಲ್ಲಿ, ವೇದವಾದ ಜ್ಞಾನಯುಗಂ ಹಸಂತಿ ಇತಿಹ ನಶ್ರುತಂ. ವೇದ ವಿದ್ಯೆ ಬರ್ತಾ ಬರ್ತಾ ಒಂದು ಕಡಿಮೆ ಆಗ್ತಾ ಬರುತ್ತೆ, ಕಾಲದ ಗ್ಯಾಪ್ ಜಾಸ್ತಿ ಆಗ್ತಾ ಒಂದು ಏನಾಗುತ್ತಾಗ ಕಡಿಮೆ ಆಗ್ತಾ ಬರುತ್ತೆ. ಕಲಿಯುಗದ ಆಲ್ಮೋಸ್ಟ್ ಇಲ್ಲೇ ಇಲ್ಲ, ಅಷ್ಟು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಶುರುವಾಗಿದೆ. ಶುರುವಾದ ಕಾಲಕ್ಕೂ ಗ್ಯಾಪ್ ಬಂದಾಗ ಏನಾಗುತ್ತೆ ಜನಗಳಿಗೆ? ಇಬ್ಬರಿಗೆ ಮರ್ತೋಗೋದು, ಒಂದು ಇವರಿಗೆ ಮರ್ತೋಗ್ಬಿಡುತ್ತೆ. ಋಷಿಗಳಾಗಿದ್ರು ಕೂಡ ಸಾಮಾನ್ಯ ಜ್ಞಾನ ಇರ್ಬೋದು, ವಿಶೇಷ ಜ್ಞಾನ ಮರ್ತೋಗ್ಬಿಡುತ್ತೆ. ಅರ್ಥ ಎಲ್ಲೋ ನೋಡ್ದಾಗಿದೆ ಅಂತಾರಲ್ಲ ಆ ಟೈಪ್ ಗೊತ್ತಿದೆ. ಅದು ವಿಷಯ ನಿಮ್ಗೆ ಪರಿಚಯ ಆಯ್ತು, ಹೆಸರು ಮರ್ತೋಗಿದೆ ಅಂತಾರಲ್ಲ ಆ ಟೈಪ್ ಹೊಂದಿರ್ತೀನಿ. ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲ್ದಿ, ಮತ್ತೆ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಏನಾಗ್ತಿರುತ್ತದ? ಹೊಸದಾಗೆ ಕಾಣುತ್ತೆ. ಅದು ಫ್ರೆಶ್ ಆಗ್ಬೇಕಾರೆ ಏನ್ ಮಾಡ್ಬೇಕು ಒಂದ್ಸಲ, ಇವತ್ತೆಲ್ಲ ಓದಿರ್ತಾನೆ, ಪರೀಕ್ಷೆ ಇರುತ್ತೆ, ನಾಳೆ ಪೋಸ್ಟ್ ಪೋನ್ ತಿಳ್ಕೊಂಡ್ಬಿಡ್ತಾರೆ, ಮತ್ತೆ ಓದ್ತಾರೆ ಬಿಡೋದಿಲ್ಲ. ಬುದ್ಧಿ ದಡ್ಡ ಯಾವಾಗಲೂ ಓದಲ್ಲ, ಆ ವಿಚಾರ ಬೇರೆ. ಜಾಣ ಆದ್ರೆ ಮತ್ತೆ ಇನ್ನೊಂದ್ಸಲ ಒಳ್ಳೆ ಚಾನ್ಸ್ ಸಿಕ್ತು ಮತ್ತೆ ಅಂತ ಹೇಳ್ತಾರೆ. ಓದಿದ್ದು ಹೌದು, ಅರ್ಥ ಎಲ್ಲ ಹೌದೇನೆ, ಪೂರ್ತಿ ತಯಾರಾಗಿದ್ದಾರೆ, ಸ್ಟಿಲ್ ಒಂದು ಚಾನ್ಸ್ ಅಂತ ತಿಳ್ಕೊತಾರೆ. ಆತ ರಿಫ್ರೆಶ್ ಮಾಡ್ಕೊಳ್ಳೋದ್ರೆ ಅನುಕೂಲ ಇದೆ, ತಿಳಿದವರಿಗೆ ರಿಫ್ರೆಶ್ ಮಾಡಿ ಹೊಸವರಿಗೆ ತಿಳಿಸ್ಕೊಡೋದು, ಆ ರೀತಿ ಅವಕಾಶ ಮಾಡಿಕೊಡೋದು ಅವತಾರ. ಅದಕ್ಕೆ ಜ್ಞಾನಿಗಳು ಏನ್ ಮಾಡ್ತಾರೆ, ಒಬ್ಬ ಕಾಲಕಾಲಕ್ಕೆ ಅದಕ್ಕೆ ಬರ್ತಾರೆ ಅಂದ್ರೆ ನಷ್ಟವಾಗಿದೆ ಮತ್ತೆ ಹೊರಗೆ ತರ್ತಾರೆ. ಮನೆಯಲ್ಲಿ ಕಸ ಏನು ಮಾಡಿದವರು ಬೀಳುತ್ತೆ ಕಸ, ಹೌದಲ್ಲ? ಮನೆಯಲ್ಲಿ ವಾಸ ಮಾಡಿದ್ರು ಬೀಳುತ್ತೆ, ಬೀಗ ಹಾಕೊಂಡ್ರೆ ಜಾಸ್ತಿ ಬೀಳುತ್ತೆ. ಇನ್ನು ಕೂಡ ಮನೆ ಬೀಗ ಹಾಕೊಂಡು ಬಿಟ್ಟು ಮನೆ ಅಂತ ಹೇಳ್ತಾರಲ್ಲ, ಭಾರಿ ಕಷ್ಟ ಕ್ಲೀನ್ ಮಾಡೋದು. ಇದು ಮನೆ ಕ್ಲೀನ್ ಮಾಡೋದು ಸುಲಭ, ಅಂದ್ರೆ ಕಸ ಯಾರು ತಂದು ಹಾಕ್ಬೇಕಾಗಿಲ್ಲ, ಹೇಗೆ ಬೀಳುತ್ತದ? ಯಾಗೋ ಒಂದು ಬೀಳುತ್ತೆ. ಅದೇ ರೀತಿ ಮನಸ್ಸಿನಲ್ಲಿ ಸಂಶಯಾದಿಗಳು ಯಾವಾಗೋ ಬರ್ತಾನೆ ಇರುತ್ತೆ. ಆದ್ದರಿಂದ ಯಾವಾಗಲೂ ಯಾವ ಟಚ್ಚಲ್ಲಿ ಇರಬೇಕು? ಜ್ಞಾನ ಟಚ್ಚಲ್ಲಿ ಇರಬೇಕು. ಇಷ್ಟು ಹೇಳಿ ಗಚ್ಚ ಕಾಮಂ ಮಯಾ ಪೃಷ್ಠೋ ಮಯಿ ಸನ್ಯಸ್ತ ಕರ್ಮಣ ಜಿತ್ವಾ ಸುದುರ್ಜಯಂ ಮನ್ಯುಂ ಅಮೃತತ್ವಾಯ ಮಾಂ ಭಜ. ಗಚ್ಚ ಕಾಮಂ ಮಯಾ ಆಪೃಷ್ಟ ಮಯಿ ಸನ್ಯಸ್ತ ಕರ್ಮಣ ಜಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾಂ ಭಜ. ಎ ಸಿಂಪಲ್ ಸೆಂಟೆನ್ಸಸ್. ಗಚ್ಚ ಹೋಗು, ಕಾಮಂ ಗಚ್ಚ, ಯಥೇಚ್ಛವಾಗಿ ಹೋಗಿ ನೀವೀಗ. ಮಯಾ ಆಪೃಷ್ಟ ಅಮೃತಿ ಕೊಟ್ಟಿದ್ದೇನೆ, ಮಯಿ ಸನ್ಯಸ್ತ ಕರ್ಮಣ ಎಲ್ಲ ಕರ್ಮದಲ್ಲಿ ಒಪ್ಪಿಸಿಬಿಡಿ. ಜಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾಂ ಭಜ. ಈ ಸುದುರ್ಜಯವಾದ ಗೆಲ್ಲೋದು ಭಾರಿ ಕಷ್ಟ, ಮೃತ್ಯುವನ್ನ ಇದನ್ನು ಗೆದ್ದು ಅಮೃತತ್ವಾಯ ಮೋಕ್ಷಕ್ಕೋಸ್ಕರ ಮಾಂ ಭಜ, ನಾನು ಆರಾಧನೆ ಮಾಡಿ ಹೋಗಿ ಅಂತ ಕಳಿಸಿಕೊಡ್ತಾರೆ. ಇವರಿಗೋಸ್ಕರ ಕಪಿಲಾಗಿದೆ ಅದು, ತಾಯಿಗೆ ಹೇಳಿದ್ದು ತಂದೆ ಹೇಳಿದ್ದಷ್ಟೆ. ಮಾಮಾತ್ಮಾನಂ ಸ್ವಯಂ ಜ್ಯೋತಿ ಸರ್ವಭೂತ ಗುಹಾಶಯಂ ಆತ್ಮನ್ನೇ ವಾತ್ಮನ ಅವಿಚ್ಛ ವಿಶೋಕೋ ಅಭಯಮೃಚ್ಛಸಿ. ಮಾಂ ಆತ್ಮಾನಂ ಸ್ವಯಂ ಜ್ಯೋತಿ ಸರ್ವಭೂತ ಗುಹಾಶಯಂ ಆತ್ಮನೇವ ಆತ್ಮನಾವಿಕ್ಷ ವಿಶೋಕ ಅಭಯಂ ಮೃಚ್ಛಸಿ. ಮಾಂ ನನ್ನನ್ನ, ನಾನು ಯಾರು? ಆತ್ಮ ಸ್ವಾಮಿ. ಆತ್ಮೇತ್ಯೇವ ಉಪಾಸೀತ ಆತ್ಮೇತ್ಯುಪತ್ಯಂತೆ ಗ್ರಹಯಂತಿ ಚ. ಸ್ವಯಂ ಜ್ಯೋತಿ, ಸ್ವಯಂ ಜ್ಯೋತಿಯಾದ ಸರ್ವಭೂತ ಗುಹಾಶಯಂ ಎಲ್ಲ ಪ್ರಾಣಿಗಳ ಹೃದಯದ ಒಳಗೆ ನೆಲೆಸಿರತಕ್ಕಂತಹ ನನ್ನನ್ನ ಆತ್ಮನೇವ ಆತ್ಮನಾವಿಕ್ಷ, ಇನ್ನ ಒಳಗೆ ನೋಡಬೇಕು, ಅದು ಮುಖ್ಯ. ಬಿಂಬರೂಪಿಯವರಾದ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಮಾಡಿಕೊಂಡು ವಿಶೋಕ ಅಭಯ ಮೃಚ್ಛಸಿ, ಎಲ್ಲ ಶೋಕ ಕಳ್ಕೊಂಡು ಮೋಕ್ಷಕ್ಕೆ ಹೋಗ್ತಿ. ಅಭಯ ಅಂದ್ರೆ ಮೋಕ್ಷ. ವಿಶ್ವಮೇತದ್ದಿ ಶಾಸ್ತ್ರೇಣ ವಿಜ್ಞಾಯಾತ್ಮಾನಮೀಶ್ವರಂ ಮುನಿಶಾಂತಮನೋ ವಾಕ್ಯ ತದಾ ನಾಖ್ಯಾತ್ಯುಪ್ಲವ. ಆತ್ಮನ್ನೇವ ಆತ್ಮನ ವೀಕ್ಷ ಬಂತಲ್ಲ, ಆತ್ಮನ್ನೇವ ಆತ್ಮನ ತುಷ್ಟ ಚಿತ್ತಪ್ರಜ್ಞ ಸ್ತದೋಚ್ಯತೆ. ಭಗವದ್ಗೀತೆಯಲ್ಲಿ ಹಾಗೆ ಬರುತ್ತೆ, ಆತ್ಮನ್ನೇವ ಆತ್ಮನ ತುಷ್ಟ ಚಿತ್ತಪ್ರಜ್ಞ ಸ್ತದೋಚ್ಯತೆ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನ ತುಷ್ಟ ಏನಾಗ್ತಾನೆ, ಚಿತ್ತಪ್ರಜ್ಞನಾಗ್ತಾನೆ. ಇಲ್ಲ ಹಾಗೆ ಆತ್ಮನ್ನೇವ ಆತ್ಮನ ವೀಕ್ಷ, ನಿನ್ನ ಮನಸ್ಸನ್ನು ನನ್ನನ್ನು ನೋಡಬೇಕು, ಅವಾಗ ನೀನು ಶೋಕನಾಗ್ತೀಯ. ವಿಶ್ವಮೇತದ್ಧಿ ಶಾಸ್ತ್ರೇಣ ವಿಜ್ಞಾಯ ಆತ್ಮಾನ ವಿಶ್ವರ. ಏತದ್ ವಿಶ್ವಂ, ಇಡೀ ಜಗತ್ತನ್ನ ಶಾಸ್ತ್ರೇಣ ಶಾಸ್ತ್ರದ ಮೂಲಕವಾಗಿ ಆ ವಿಜ್ಞಾಯ ಅರ್ಥ ಮಾಡಿಕೊಂಡು ಆತ್ಮಾನಂ ಈಶ್ವರಂ ವಿಜ್ಞಾಯ, ಸ್ವಾಮಿ ಪರಮಾತ್ಮ ಅಂತ ತಿಳ್ಕೊಳ್ಬೇಕು, ಇಡೀ ಜಗತ್ತನ್ನು ತಿಳ್ಕೊಳ್ಬೇಕು, ಭಗವದ್ ಅಧೀನ ಅಂತ ತಿಳ್ಕೊಳ್ಬೇಕು. ಅದನ್ನೇ ಆಚಾರ್ಯ ಹೇಳ್ತಾರೆ ತತ್ವ ವಿವೇಕದ ಕೊನೆಗೆ, ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ. ಇದರ ಅರ್ಥ ಅದು, ವಿಶ್ವಮೇತದ್ಧಿ ಶಾಸ್ತ್ರೇಣ ವಿಜ್ಞಾಯ ಆತ್ಮಾನಂ ಈಶ್ವರಂ, ಇಡೀ ಜಗತ್ತನ್ನ ಅರ್ಥ ಮಾಡಿಕೊಂಡು, ಇದರ ಸ್ವಾಮಿ ಪರಮಾತ್ಮ ಅಂತ ಅರ್ಥ ಮಾಡಿಕೊಂಡು, ಮುನಿಹಿ ಮನನಶೀಲ ಅಂದು ಮನನ ಮಾಡಿಕೊಂಡು, ಶಾಂತಮನ ಮನೋವಾಕ್ಯ ಶಾಂತಮನಃ ಶಾಂತವಾಕ್ಯ, ಮನಸ್ಸಿನಲ್ಲಿ ವಾಕ್ಯದಲ್ಲಿ ಶಾಂತವಾಕ್ಯ ಅಂದ್ರೇನು, ಯಾವ ವಾಕ್ಯಗಳು ಡಿಸ್ಟರ್ಬ್ ಆಗೋದಿಲ್ಲ ಮೈಂಡ್, ಶಾಂತವಾಕ್ಯ ಶಾಂತಮನಃ, ಮನಸ್ಸಿನಲ್ಲಿ ಯಾವ ರೀತಿ ಗೊಂದಲ ಇಲ್ಲ ಅಂತ ಸ್ಥಿತಿ ತಲುಪಿದವನಾಗಿ, ತದಾ ನಾಖ್ಯಾತಿ ಉಪಪ್ಲವ. ಆ ಸ್ಥಿತಿ ಬಂದುಬಿಟ್ರೆ ಏನಾಗುತ್ತಂತೆ, ಉಪಪ್ಲವ ನಾ ಆಖ್ಯಾತಿ, ಯಾವ ರೀತಿಯಾದ ಉಪದ್ರವ ಕೂಡ ಬರೋ ಸಂಭವನೇ ಇಲ್ಲ. ಎಲ್ಲ ವಿಧವಾದ ದುಃಖವನ್ನಗೆಲ್ಲ ಸಾಧ್ಯವಾಗೋದು ಯಾವಾಗ ಅಂದರೆ ದೇವರನ್ನು ಕಂಡಾಗ. ನಾವೇನು ಮಾಡ್ತೇವೆ, ದೇವರನ್ನು ಕಾಣದೇ ದುಃಖ ಅಂತ ಹೇಳ್ಕೊಟ್ರೆ ಪ್ರಯೋಜನ ಇಲ್ಲ. ದೇವರನ್ನು ಕಂಡಾಗ ಎಲ್ಲ ದೀಪ ತರೋದೇ ಕತ್ಲಾಗೋದ್ರ ಗತಿ ಏನು, ಅದಕ್ಕೆ ಕತ್ಲೋಗ್ಬೇಕಾದ್ರೆ ಏನಾಗಬೇಕು, ದೀಪ ಬರಬೇಕು. ಎಲ್ಲ ದುಃಖ ಹೋಗ್ಬೇಕಾದ್ರೆ ಏನಾಗಬೇಕು, ದೇವರ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರ ಅಂಥ ಸ್ಥಿತಿ ಬಂದಾಗ ಉಪಪ್ಲವ ನಾಖ್ಯಾತಿ, ಉಪಪ್ಲವ ಏನು ಮಾಡಿದ್ರು ಬರೋದಿಲ್ಲ ಅಂತ ಹೇಳ್ತಾರೆ. ಮಯ ಮಾತ್ರ ಆಧ್ಯಾತ್ಮಿಕಿ ಮುಕ್ತಜ್ಞಾಂ ಶಮನೀಂ ಸರ್ವಕರ್ಮಣಾಂ ವಿತರಿಷ್ಯೇಯ ಚಾಸೌ ಭಯಂಚಾತಿತರಿಷ್ಯತಿ. ಆಯ್ತು, ನಿಮ್ಮ ವಿಷಯ ಇಷ್ಟ ಆಯಿತು. ಇನ್ನು ಮಾತ್ರೇ ಆಧ್ಯಾತ್ಮಿಕೀಂ ವಿದ್ಯಾಂ ಶಮನೀಂ ಸರ್ವಕರ್ಮಣಾಂ ವಿತರಿಷ್ಯೇ ಯಯಾಚ ಅಸೌ ಭಯಂ ಚ ಅತಿತರಿಷ್ಯತಿ. ಇನ್ನು ಮಾತ್ರೆ ತಾಯಿಗೆ ನೀ ಹೊರಟೋಗ್ಬಿಡಿ, ತಾಯಿ ವಿಚಾರ ಮಾಡಬೇಕು. ತಾಯಿ ಕೇಳಿದ್ದಾಳೆ ಮಾತನ್ನಂದ ಕರ್ತವ್ಯ ಏನಂತ ಕೇಳಿದ್ಲು, ಮೋಕ್ಷದ ಹಾದಿಯನ್ನು ಗೊತ್ತಾಗಲಿಲ್ಲ, ನಿಮ್ಮಂಥವ್ರು ಮದುವೆ ಮಾಡಿಕೊಂಡಿದ್ದೆ ಅಂತ ಕೇಳಿದ್ಲಲ್ಲ. ಆ ಕೊರೆ ನಾನು ತಾಯಿ ನಾನು ಹೇಳ್ತೀನಿ ಹೋಗ್ರಿ ಅಂತ ಹೇಳ್ತಾರೆ. ಮಾತ್ರೆ ಆಧ್ಯಾತ್ಮಿಕೀಂ ವಿದ್ಯಾಂ, ತಾಯಿಗೆ ಆಧ್ಯಾತ್ಮ ವಿದ್ಯೆಯನ್ನ, ಆಧ್ಯಾತ್ಮ ವಿದ್ಯೆಯ ವೈಶಿಷ್ಟ್ಯ ಏನು ಅಂದ್ರೆ ಸರ್ವಕರ್ಮಣಾಂ ಶಮನೀಂ, ಎಲ್ಲ ಕರ್ಮದ ಬಂಧವನ್ನು ಪರಿಹಾರ ಮಾಡೋದು ಯಾವುದು, ಆಧ್ಯಾತ್ಮಿಕ. ಅದೇ ಸರ್ವ ಕರ್ಮಕ್ಷಯ ಪಾದ ಬರೋದು ಯಾವಾಗ, ಅಪ್ರೋಷ ಜ್ಞಾನ ಆದ್ರೆ. ಅದಕ್ಕೆ ಸರ್ವಕರ್ಮಣಾಂ ಶಮನೀಂ ಆಧ್ಯಾತ್ಮಿಕೀಂ ವಿದ್ಯಾಂ ಮಾತ್ರೇ ವಿತರಿಷ್ಯೆ, ತಾಯಿ ಉಪದೇಶವನ್ನು ಮಾಡ್ತೇನೆ. ಯಯಾಚಾಸೋ ಭಯಂ ಚ ಚಿತರಿಷ್ಯತಿ, ಅದರಿಂದ ಅವಳೇನು ಮಾಡ್ತಾಳೆ ಮುಂದೆ, ಈ ಸಂಸಾರವನ್ನು ದಾಟಿ ಹೋಗಿಬಿಡ್ತಾಳೆ. ಅದು ನೀವು ಉದ್ಧಾರ ಆಗ್ರಿ, ತಾಯಿನ ಉದ್ಧಾರ ಮಾಡ್ತೇನೆ. ಮೈತ್ರೇಯ ಉವಾಚ ಏವಂ ಸಮುದಿತಸ್ತೇನ ಕಪಿಲೇನ ಪ್ರಜಾಪತಿ ದಕ್ಷಿಣೀಕೃತ್ಯ ತಂ ಪ್ರೀತೋ ವನಮೇವ ಜಗಾಮಃ. ಏವಂ ಸಮುದಿತಃ ತೇನ ಕಪಿಲೇನ ಪ್ರಜಾಪತಿ ದಕ್ಷಿಣೀಕೃತ್ಯ ತಂ ಪ್ರೀತಃ ವನಮೇವ ಜಗಾಮಃ. ಏವಂ ಹೀಗೆ ತೇನ ಸಮುದಿತಃ, ಆ ಕಪಿಲಾಮಕ ಭಗವನ್ ಕಪಿಲೇನ ತೇನ ಸಮುದಿತಃ, ಕಪಿಲ ರೂಪಿ ಭಗವಂತನಿಂದ ಹೇಳಲ್ಪಟ್ಟಂತಹ ಪ್ರಜಾಪತಿ ಕರ್ತವ ಪ್ರಜಾಪತಿಗಳು ತಮ್ಮ ಅವ ಕಪಿಲಾಂಬಕ ಭಗವಂತನನ್ನ ದಕ್ಷಿಣೀಕೃತ್ಯ ಪ್ರದಕ್ಷಿಣೆ ಮಾಡಿಬಿಟ್ಟು ವನಮೇವ ಜಗಾಮಹ ಕಾಣಿಕೊಟ್ಟು, ವನ ತಪಸ್ಸಿಗೋಸ್ಕರ ಕಾಣಿಕೊಟ್ಟೋದು. ದಕ್ಷಿಣೀಕೃತ್ಯ ಅಂದ್ರೆ ಒಂದೇ ಪ್ರದಕ್ಷಿಣೀಕೃತ್ಯ ಅಂತ, ಇದು ಬಹಳ ಇಂಪಾರ್ಟೆಂಟ್. ಪ್ರದಕ್ಷಿಣೆ ಮಾಡಕ್ಕೆ ದೇವರು ಯಾವ ಕಡೆ ಇರ್ತಾನೆ, ನಮಗೆ ಬಲಗಡೆ ಇರ್ತಾನೆ. ಅದಕ್ಕೆ ಅದು ದೇವರು ಬಲಗಡೆ ಇರಬೇಕು, ಬಲಗೈ ಅಂತ ಹೇಳ್ತೀವಲ್ಲ ಆ ಥರ ದೇವರ ರಕ್ಷಕ ಅನುಸಂಧಾನ ಇರೋದಕ್ಕೆ ಪ್ರದಕ್ಷಿಣೆ ಅಂತ ಕರೀತಾರೆ. ಅಪ್ರದಕ್ಷಿಣೆ ಮಾಡಬಾರ್ದು, ದೇವರನ್ನ ಎಡ ಮಾಡಬಾರ್ದು, ಯಾವಾಗ ಹೇಗಿರ್ಬೇಕು ದೇವರು ಬಲ ಇರಬೇಕು, ಅದೇ ಪ್ರದಕ್ಷಿಣೆಯ ಅರ್ಥ. ಪ್ರಥಮ ಸಾಸ್ಥಿತೋ ಮೌನಂ ಆತ್ಮೈಕ ಶರಣೋ ಮುನಿ ನಿಸ್ಸಂಗೋ ವ್ಯಚರತ್ ಕ್ಷೋಣೀಂ ಅನಗ್ನಿ ರಣಿಕೇತನಃ. ಹೇಗೋದ್ರಂತೆ, ಪ್ರಥಮ ಸಾಸ್ಥಿತ ಮೌನಂ ಆತ್ಮೈಕ ಶರಣ ಮುನಿ ನಿಸ್ಸಂಗ ವ್ಯಚರತ್ ಕ್ಷೋಣೀಂ ಅನಗ್ನಿ ಅನಿಕೇತನಃ. ಸಹ ವ್ರತಂ ಆಸ್ಥಿತ, ಮೌನಂ ವ್ರತಂ ಆಸ್ಥಿತ, ಮೌನ ವ್ರತ ಹಿಡಿದ್ಬಿಟ್ಟಿರ್ತದೆ, ಮಾತೇ ಇಲ್ಲ. ಆಮೇಲೆ ಜಡಭರತ ರಾಜ ಮಾತಾಡ್ತಿದ್ದೇವಲ್ಲ, ಮಾತೇ ಇಲ್ಲ. ಆತ್ಮೈಕ ಶರಣೋ ಮುನಿ, ಯಾರ ಶರಣ, ಯಾರ ಗತಿ ಅಂತ ತಿಳ್ಕೊಂಡ್ರು ದೇವರನ್ನು. ಆತ್ಮೈಕ ಶರಣ ಸರ್ವಸರ್ವಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಆ ಸ್ಥಿತಿ ತಲುಪಿದ್ರು ಅವರು. ಆತ್ಮೈಕ ಶರಣೋ ಮುನಿ ನಿಸ್ಸಂಗ ವ್ಯಚರನ್, ಎಲ್ಲ ಅಭಿಮಾನವೇ ಇಲ್ಲ, ಸಹವಾಸವೇ ಇಲ್ಲ, ಇವರು ಸಂಚಾರ ಮಾಡ್ತಾ ಇದ್ದಾರೆ. ಕ್ಷೋಣಿ ಭೂಮಿಯನ್ನು ಸಂಚರಿಸಿದರು. ಹೇಗೆ ಅಂದ್ರೆ ಅನಗ್ನಿ ಅನಿಕೇತನ, ಅನಗ್ನಿ ಅಂದ್ರೆ ಅಗ್ನಿ ಇಲ್ಲ, ಅನಿಕೇತ ಅಂದ್ರೆ ವಾಸಸ್ಥಾನ ಇಲ್ಲ. ಯತಿಗಳಿಗೇನಿಲ್ಲ, ಅಗ್ನಿ ಸ್ಪರ್ಶ ಮಾಡಾಗಿಲ್ಲ ಅವರು. ಯತಿಗಳು ಅಗ್ನಿ ಮಂಗಳಾರತಿ ಮಾಡೋಕಾರ ಬಿಟ್ರೆ ಇನ್ನೆಂದು ಅಗ್ನಿ ಕೈಲಿ ಹಿಡ್ಕೊಳ್ಳಾಗಿಲ್ಲ, ಅದನ್ನು ಬಿಡಾಗಿಲ್ಲ ಅಷ್ಟೇ. ಮಂಗಳಾರತಿ ಇತ್ಯಾದಿ ಮಾಡಬೇಕು, ಧೂಪಾರ್ತಿ ಮಂಗಳಾರತಿಗೆ ಅಗ್ನಿ ಹೊರತಿನ ಯಾವುದಕ್ಕೂ ಅಗ್ನಿ ಮುಟ್ಟಾಗಿಲ್ಲ. ಅದು ಬಂತು. ನಚ ನನ್ನಿರಗ್ನಿ ನಚಾಕ್ರಿಯ ಗೊತ್ತಾಯ್ತ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಹ ಸನ್ಯಾಸೀ ಚ ಯೋಗೀ ಚ ನಾ ನಿರಗ್ನಿ ನಚಾಕ್ರಿಯ. ನಿರಗ್ನಿ ಅಂದ್ರೆ ಅಗ್ನಿ ಬಿಟ್ಟವರು. ನಿಕೇತ ಅನಿಕೇತ ಅಂದ್ರೆ ಏನು? ನಿಯತ ವಾಸಸ್ಥಾನ ಇಲ್ಲ ಅವರಿಗೆ. ಸ್ವಾಮಿಗಳ ಜಾಗ ಮನೆ ಅಂತ ಕರೀ, ಏನಂತ ಕರೀತಾರೆ? ಮಠ ಅಂತ ಕರೀತಾರೆ. ಅನಿಕೇತ ಮಠ ಅಂದ್ರೆ ಏನರ್ಥ? ಯಾರು ಬೇಕಾದ್ರೆ ಇರ್ಬೋದು, ಅವರಷ್ಟೇ, ಅವರಿಗೆ ಸೇರಿದ್ದಲ್ಲ ಅದು. ಅದು ಒಟ್ಟು ಸಾಮೂಹಿಕ ಒಂದು ಕಡೆ ವಾಸ ಮಾಡೋದೇ ಹೊರತು ಪ್ರತ್ಯೇಕವಾದ ವ್ಯವಸ್ಥೆ ಅಲ್ಲ. ಆಶ್ರಮ ಬೇರೆ, ಮಠ ಅಂತ ಹೇಳಿದ್ರೆ ಊರಲ್ಲೂ ಇರ್ಬೋದು, ಆಶ್ರಮ ಮಾತ್ರ ಎಲ್ಲಿರ್ಬೇಕು? ಕಾಡಲ್ಲೇ ಇರ್ಬೇಕು. ಶೋಣಿ ಅಂದ್ರೆ ಭೂಮಿ, ರಾಜರ ಏನಂತ ಕರೀತಾರೆ? ಕ್ಷೋಣಿಪತಿಗಳು ಅಂತ ಕರೀತಾರೆ. ಅಕ್ಷೋಹಿಣಿ ಬೇರೆ, ಮತ್ತೆ ಅಕ್ಷೋಹಿಣಿ ಬೇರೆ, ಕ್ಷೋಣಿ ಬೇರೆ. ಅಕ್ಷೋಹಿಣಿ ಎಂಬುದು ಸೈನ್ಯದ ಒಂದು ಯೂನಿಟ್ ಅದು. ಕ್ಷೋಣಿ ಅಂದ್ರೆ ಭೂಮಿ. ವ್ರತಂ ಸ ಅಸ್ಥಿತೋ ಮೌನಂ ಆತ್ಮೈಕ ಶರಣೋ ಮುನಿ ನಿಸ್ಸಂಗೋಪಚರತ್ ಕ್ಷೋಣಿ ವನಗ್ನಿರ್ ಅನಿಕೇತನ. ಸನ್ಯಾಸ ತಗೊಂಡ್ರು ಅಂತ ಅರ್ಥ. ಅನಗ್ನಿ ಅನಿಕೇತನಾದ್ರು ಅಂದ್ರೆ ಒಂದೇ, ಸನ್ಯಾಸ ತಗೊಂಡ್ರು ಅಂತ. ಮುನೋ ಬ್ರಹ್ಮಣಿ ಯುಂಜಾನೋ ಯತ್ತರ್ಥ ತಥತ ಪರಂ ಗುಣಾವಭಾಸೇ ವಿಗುಣೇ ಏಕಭಕ್ತ್ಯಾನುಭಾವಿತೇ. ಮನಃ ಬ್ರಹ್ಮಣಿ ಯುಂಜಾನ ಯತ್ ತತ್ ಸದಸತಃ ಪರಂ ಗುಣಾವಭಾಸೇ ವಿಗುಣೆ ಏಕಭಕ್ತ್ಯ ಅನುಭಾವಿತೆ. ಮನಸ್ಸನ್ನು ಏನ್ ಮಾಡಿದ್ರಂತೆ? ಬ್ರಹ್ಮಣಿ ಯುಂಜಾನ, ದೇವರು ತೊಡಗಿಸಿಬಿಟ್ರು. ಯತ್ ತತ್ ಸದಸ ಪರ, ಯಾವುದದು ಪರಮಾತ್ಮ ಅಂದ್ರೆ ಸದಸತಃ ಪರಂ. ತತ್ ಅಂದ್ರೆ ವ್ಯಾಪ್ತ, ಸದಸತಃ ಪರಂ ಅಂದ್ರೆ ಮೂರ್ತ ಅಮೂರ್ತಗಳ ಮೇಲಿದ್ದಾನೆ. ಗುಣಾವಭಾಸೆ ವಿಗುಣೆ, ಗುಣಗಳಿಂದ ಹೊಳಿತಾ ಇದ್ದಾನೆ. ವಿಗುಣೆ ಪ್ರಾಕೃತ ಗುಣಗಳಿಲ್ಲ. ಏಕಭಕ್ತಿಯ ಅನುಭಾವಿ, ಏಕಾಂತ ಭಕ್ತಿಗೆ ಮಾತ್ರ ಸಿಗತಕ್ಕಂಥ ಪರಮಾತ್ಮನಲ್ಲಿ ಮನಸ್ಸನ್ನು ಹಾಕಿ ಕರೆದವರು ಏನ್ ಮಾಡ್ತಿದ್ದಾರೆ? ಸಂಚಾರ ಮಾಡ್ತಾ ಇದ್ದಾರೆ. ನಿರಹಂಕೃತಿರ್ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ ಸ್ವದೃಕ್ ಪ್ರತ್ಯಗ್ರಹ ಶಾಂತಧೀರ್ ಧೀರ ಪ್ರಶಾಂತೋರ್ಮಿರಿಬೋದಧಿ. ನಿರಹಂಕೃತಿ, ಅಹಂಕಾರ ಇಲ್ಲ. ನಿರ್ಮಮ, ನಿರ್ಮಮೋ ನಿರಹಂಕಾರ ಸಶಾಂತಿ ಬಧಿಗಚ್ಚತಿ ಭಗವದ್ಗೀತೆ. ನಿರ್ಮಮ ನಿರಹಂಕಾರ, ಶಾಂತಿ ಬರೋದು ಯಾವಾಗ? ಅಹಂಕಾರ ಮಮಕಾರ ಬಿಟ್ರೆ. ಆಕ್ಚುಲಿ ಸಿಂಪಲ್ ಹಾಗೇನೆ, ನಮ್ಮಲ್ಲೂ ಶಾಂತಿ ಯಾವಾಗ ಬರುತ್ತೆ? ನನ್ನದು ಅಂತಿಲ್ಲ, ತಕ್ಷಣ ಶಾಂತ ಆಗುತ್ತೆ ಮನಸ್ಸು. ನಾನು ಅಂತಿಲ್ಲ, ಶಾಂತ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಕಡೆ ಬಿಟ್ಬಿಟ್ಟು ಏನಾಗ್ತಾರೆ? ಮೋಕ್ಷಕ್ಕೆ ಹೋಗ್ತಾರೆ. ನಿರಹಂಕೃತಿ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ ಸ್ವದೃಕ್. ನಿರ್ದ್ವಂದ್ವ ಸುಖದಕ್ಕೆ ಸಮಯ ಕೃತ್ವ, ಸಮದೃಕ್ ಎಲ್ಲರಲ್ಲೂ ಕೂಡ ದೇವರಿದ್ದಾನೆ ತಿಳ್ಕೊಳ್ಳೋದು ಬಂತಲ್ಲ. ವಿದ್ಯಾವನೀಯ ಸಂಪನ್ನೆ ಬ್ರಾಹ್ಮಣೀ ಕವಿಹಸ್ತಿನಿ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ. ಆ ರೀತಿ ಆಗಬೇಕು. ಸ್ವದೃಕ್ ತನ್ನನ್ನು ನೋಡ್ಕೋಬೇಕು. ಸ್ವಾಮದಕ್ಕೆ ಎರಡರ್ಥ, ತನ್ನ ಒಳಗೆ ನೋಡಬೇಕು ಅಂತ ಒಂದು ಅರ್ಥ, ಸ್ವ ಅಂದ್ರೆ ದೇವರ ಹೆಸರು, ದೇವ್ರ ಕಡೆ ಗಮನ ಹಾಕಬೇಕು. ಪ್ರತ್ಯಗ್ರಹ ಯಾವಾಗ ಫ್ರೆಶ್ ಆಗಿರಬೇಕು. ಶಾಂತಧೀಹಿ ಶಾಂತವಾದ ಮನಸ್ಸಿರಬೇಕು. ಧೀರ ಧಿಯಾ ರಮತೆ ಇತಿ ಧೀರ ಪ್ರಶಾಂತೋರ್ಮಿರಿ ಓದ. ಒಟ್ಟು ಹೇಗಾದ್ರಂತೆ ಈ ಸುನಾಮಿ ಒಂದು ನಿಂತರೆ ಹೇಗೋ ಹಾಗೆ ಅಂತಾರಲ್ಲ ಹಾಗೆ. ಪ್ರಶಾಂತೋರ್ಮಿಹಿ ಇವ ಉದಧಿ, ಅಲೆಗಳಿಲ್ಲದ ಸಮುದ್ರದಂತೆ ಆಗಿಬಿಟ್ರು ಅಂತ ಹೇಳ್ತಾರೆ. ರಾಮೇಶ್ವರದಲ್ಲಿ ಹೇಗಿದೆ ಸಮುದ್ರ? ಕೆರೆ ಇದ್ದಾಗಿದೆ, ಮೂವೇ ಒಂದು ಅಲೆ ಕೂಡ ಬರೋದಿಲ್ಲ, ಶಾಂತವಾಗಿರುತ್ತೆ. ಇಲ್ಲಿ ನೋಡ್ಬಿಟ್ರೆ ಹೇಗಿರುತ್ತೆ? ಜಗನ್ನಾಥಪುರಿಯಲ್ಲಿ ನೋಡ್ಬಿಟ್ರೆ ಹುಚ್ಚಾಬಡಿ ದೊಡ್ಡದಾಗಿರುತ್ತೆ. ಸುನಾಮಿ ಒಂದು ಕಾಲಕ್ಕೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಸಂಸಾರನೇ ಸುನಾಮಿ ಇದ್ದಾಗೆ. ಪ್ರಶಾಂತೋರ್ಮಿರಿವ ಉದಧಿ, ಪ್ರಶಾಂತ ಊರ್ಮಿ ಅಂದ್ರೆ ಅಲೆಗಳು. ಇನ್ನು ಅಲೆಗಳು ಎಂಬುದಕ್ಕೆ ಏನ ಹೆಸರು? ಹಸಿವು ಬಾಯಾರಿಕೆ ಏನಂತ ಕರೀತಾರೆ? ಷಡೂರ್ಮಿ ಜಾಲೈ, ಅಲೆಗಳು ಹಸಿವು ಬಾಯಾರಿಕೆ ಅಲೆಗಳು. ಮೋಕ್ಷದಲ್ಲಿ ಅವೆಲ್ಲ ಇಲ್ಲ, ಅದು ಪ್ರಶಾಂತವಾಗಿರ್ತಾರೆ. ಆತ್ಮಾನಂ ಸರ್ವಭೂತೇಶು ಭಗವಂತಮವಸ್ಥಿತಂ ಅಪಶ್ಚ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಆತ್ಮಾನಂ ಸರ್ವಭೂತೇಶು ಭಗವಂತಂ ಅವಸ್ಥಿತಂ, ಸರ್ವಭೂತೇಶು ಭಗವಂತಂ ಆತ್ಮಾನಂ ಅವಸ್ಥಿತಂ. ಏನಾಗಿದೆ? ಯಾವುದಿದೆ? ಇನ್ ಮುಂದಿದೆ, ಆಮೇಲೆ ಇದೆ, ನೆಕ್ಸ್ಟ್ ಇದೆ, ಆಮೇಲೆ ಇದೆ. ಅಪಶ್ಚತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಆ ಸರ್ವಭೂತೇಶು ಅವಸ್ಥಿತಂ ಆತ್ಮಾನಂ ಭಗವಂತಂ ಅಪಶ್ಯತ್. ಎಲ್ಲ ಪ್ರಾಣಿಗಳ ಒಳಗೆ ನೆಲೆಸಿರತಕ್ಕಂಥ ಸ್ವಾಮಿಯಾದ ಪರಮಾತ್ಮನನ್ನು ಕಾಣುತ್ತಾರೆ. ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ, ಎಲ್ಲ ಪ್ರಾಣಿಗಳನ್ನ ದೇವರು ಅಧೀನರಾಗಿ ಕಾಣುತ್ತಾರೆ. ಇದೆಲ್ಲ ಭಗವದ್ಗೀತೆ ಮಾತುಗಳೇ. ಸರ್ವಭೂತೇಶು ಚಾತ್ಮಾನಂ ಆತ್ಮಾನಂ ಸರ್ವಭೂತೇಶು, ಎಲ್ಲ ಉಲ್ಟಾಪಟ್ಟ ಎರಡು ನೋಡಬೇಕು. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ ಪರೇಣ ಭಕ್ತಿಭಾವೇನ ಲಬ್ಧಾತ್ಮ ಮುಕ್ತಬಂಧನ. ವಾಸುದೇವೇ ಭಗವತಿ ಸರ್ವಜ್ಞೇ ಪ್ರತ್ಯಗಾತ್ಮನಿ ಪರೇಣ ಭಕ್ತಿಭಾವೇನ ಲಬ್ಧಾತ್ಮ ಮುಕ್ತಬಂಧನ. ವಾಸುದೇವೇ ಭಗವತಿ, ಭಗವಂತನಾದ ವಾಸುದೇವನಲ್ಲಿ, ಸರ್ವಜ್ಞನಾದ ವಾಸುದೇವನಲ್ಲಿ ಪ್ರತ್ಯಗಾತ್ಮನಿ, ಪ್ರತಿಯೊಬ್ಬ ಒಳಗೆ ಪ್ರತಿ ಅಂತರ್ಯಾಮಿಯಾದ ಪರಮಾತ್ಮನೊಳಗೆ ಪರೇಣ ಭಕ್ತಿಭಾವೇನ ಅನನ್ಯವಾದ ಭಕ್ತಿಭಾವದಿಂದ ಲಬ್ಧಾತ್ಮ ಮನಸ್ಸನ್ನು ಹಾಕಿಬಿಟ್ಟು ಮುಕ್ತ ಬಂಧನ ಎಲ್ಲ ಬಂಧನ ಕಳ್ಕೊಂಡ್ಬಿಟ್ರು. ಇಚ್ಛಾದ್ವೇಷವಿಹೀನೇನ ಸರ್ವತ್ರ ಸಮಚೇತಸ ಭಗವದ್ಭಕ್ತಿಯೋಗೇನ ಪ್ರಾಪ್ತೋ ಭಾಗವತೀಂ ಗತಿಂ. ಇಚ್ಛಾದ್ವೇಷ ವಿಹೀನೇನ ಅಂದ್ರೆ ರಾಗದ್ವೇಷ ವಿಹೀನೇನ, ಇಚ್ಛಾದ್ವೇಷಗಳು ಅಂದ್ರೇನೋ ಲೌಕಿಕ ಕಾಮ ಕ್ರೋಧಗಳು ಅವನ್ನೆಲ್ಲ ಬಿಟ್ಟುಬಿಟ್ರು. ಸರ್ವತ್ರ ಸಮಚೇತಸ, ಎಲ್ಲ ಕಡೆ ಸಮಬುದ್ಧಿ ಹೊಂದಿದ್ರು. ಭಗವದ್ಭಕ್ತಿ ಯೋಗೇನ, ಭಗವದ್ಭಕ್ತಿ ಯೋಗದಿಂದಾಗಿ ಭಾಗವತೀಂ ಗತಿಂ ಪ್ರಾಪ್ತ, ಭಗವಂತನ ಗತಿಯನ್ನು ಹೊಂದಿಬಿಟ್ರು. ಸನ್ಯಾಸ ತಗೊಂಡು ಒಂದು ಸ್ಟೇಜು, ಮುಕ್ತರಾಗಿ ಇನ್ನೊಂದು ಸ್ಟೇಜ್, ಎರಡೂ ಆಗಿಬಿಟ್ಟು ಕರ್ತಮ ಪ್ರಜಾಪತಿಗಳು ಉದ್ಧಾರ ಆಗಿ ಹೊರಟೋಗಿಬಿಟ್ರು. ಇತಿ ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ಪಂಚಮಶೋ ಅಧ್ಯಾಯ. ಆಮೇಲೆ 16ನೇ ಈಗ ಕಪಿಲಗೀತ ಪ್ರಾರಂಭ, ರಾಜೋವಾಚ ಉಸ್ಕೊಂಡು ಶುರು ಮಾಡ್ತಾರೆ ನಾಳೆ ಕಟ್ಟು. ಓಂ ಯೈಜ್ಯ ದೇವಿ ಶಾನ ಚಕ್ರಪೂರ್ವೈ ಸದಾ ವಕೈ ರಮಾ ಪ್ರಣಯನೆ ತಸ್ಮೈ ಸರ್ವಯಜ್ಞಭುಜೇ ನಮಃ. ಏನ ಅಲ್ಲ ಮುಕ್ತಿ ಹೋದ್ರೆ ಏನರ್ಥ? ಅದು ಕೋರ್ಸ್ ಮುಗೀತು, ಕೋರ್ಸ್ ಕಂಪ್ಲೀಟ್ ಆಯ್ತು, ಕಾನ್ವೊಕೇಶನ್ ಎಲ್ಲ ಆಗಿಲ್ದ ಹೋದ್ರೂ ಕೂಡ ಲಾಸ್ಟ್ ಎಕ್ಸಾಮ್ ಬರೆದ್ ಬಿಟ್ರೆ ಕೆತ ಮುಗಿದೋಯ್ತು. ಹಾ, ಗ್ಯಾರಂಟಿ ಇದೆ ಆತ. ಬ್ರಹ್ಮಲೋಕದಲ್ಲಿ ವಾಸ ಮಾಡ್ತಾ ಇರ್ಬೇಕು ಅವ್ರು, ಇರೋದೇ ಅವ್ರದ್ದು. ಹಾ, ಏನ ಸನ್ಯಾಸ ಕಪ್ಪಲ್ ಸರಿಯಲ್ಲ, ಸನ್ಯಾಸಕ್ಕೆ ಅರ್ಹತೆ ಇದ್ರೆ ಸನ್ಯಾಸ ತಗೋಬೇಕೇ ಹೊರತು ಎಲ್ಲರಿಗೂ ಸನ್ಯಾಸ ಕಂಪಲ್ ಸರಿಯಲ್ಲ. ಹಾ, ಏನ ಅದು ಹೇಳಿ ನನಗೆ ಈ ಜೊತೆ ಶೋಕ.